ஸ்ரீகுருப்போ நம. ஹரி ஓம். அஜ்ஞானதிமிருச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயார்த்தகுரும் பஜே. ஸ்ரீகுருப்போ நம. ஹரி ஓம். விஜயதாசர சாதனாபாக சுளாதிகள், ಅದರಲ್ಲಿ ಮೊದಲು ಗುರುಮಂತ್ರದ ಪರಿಚಯ ಮಾಡಿಕೊಟ್ರು. ಒಂದು ಸುಳಾದಿಯಲ್ಲಿ ಗುರುಮಂತ್ರದ ಪರಿಚಯ ಮಾಡಿಕೊಟ್ರು. ನಂತರ ಪ್ರಾಣಾಯಾಮ ಮೊದಲಾದಂಥ ಸಾಧನೆಗಳ ಪರಿಚಯ, ಹೇಗೆ ಮಾಡಬೇಕು, ಏನು ಅದರ ಪ್ರಾಧಾನ್ಯ ಏನು, ಎಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಣವಪೂರ್ವಕದಿಂದ ಆಸನ ಬಿಟ್ಟು ಮೂರರೋಳ್ ಒಂದನೆ ತಿಳಿದು ವಾಯುಧಾರಣೆ ಮಾಡು ವಿವೇಕನಾಗಿ. ಇದು ಗಂಡಸರು ಮಾಡುವ ಕ್ರಮ. ಹೆಂಗಸರು ಪ್ರಾಣಾಯಾಮ ಇದೆ, ಆದರೆ ಓಂಕಾರ ಇಲ್ಲ, ಶ್ರೀಕಾರದಿಲ್ಲ. ಆಸನ ಬಿಟ್ಟು ಒಳ್ಳೆ ಸ್ವಸ್ತಿಕಾಸನದಲ್ಲಿ ಕೂತ್ಕೊಂಡು ಗಂಡಸರು, ಹೆಂಗಸರು ಸ್ವಸ್ತಿಕಾಸನ ಯಾರಿಗೂ ಅಡ್ಡಿ ಇಲ್ಲ. ಮೂರರೋಳು ಒಂದನೇ ತಿಳಿದು, ಮೂರರಲ್ಲಿ ಒಂದು ಅಂದರೆ ರೇಚಕ, ಪೂರಕ, ಕುಂಭಕ ಅಂತ. ರೇಚಕ ಅಂದರೆ ಗಾಳಿಯನ್ನು ಹೊರಬಿಡುವುದನ್ನು ರೇಚಕ ಅಂತಾರೆ. ಪೂರಕ ಅಂದರೆ ಗಾಳಿಯನ್ನು ಒಳಗೆ ತಗೊಳ್ಳುವುದು ಪೂರಕ, ಪೂರ್ಣ ಮಾಡುವುದು ಪೂರಕ. ಹಾಗೆ ಒಳಗೆ ತಗೊಂಡ ಗಾಳಿಯನ್ನು ಹಿಡಿದು ನಿಲ್ಲಿಸೋದನ್ನು ಕುಂಭಕ ಅಂತ ಹೇಳ್ತಾ ಇದ್ದಾರೆ. ಪ್ರಣವಪೂರ್ವಕದಿಂದ ಆಸನ ಬಿಟ್ಟು, ಮಂತ್ರಪೂರ್ವಕವಾಗಿ ಆಸನವನ್ನು ಶುದ್ಧ ಮಾಡಬೇಕಂತೆ. ಭೂಪ್ರಾರ್ಥನೆ, ಕಳವೆ ಆಸನ, ನಾವು ಅದರ ಮೇಲೆ ಸ್ವಸ್ತಿಕಾಸನದಲ್ಲಿ ಕೂತುಕೊಂಡು ಆಸನ ದೇವತೆಗಳನ್ನೆಲ್ಲ ಭೂದೇವಿ ಮೊದಲುಕೊಂಡು ಎಲ್ಲರನ್ನ ಪ್ರಾರ್ಥನೆ ಮಾಡಿ ಆಸನ ಹಾಕಿಕೊಂಡು ಕೂತು ಅದರಲ್ಲಿ ರೇಚಕ, ಪೂರಕ, ಕುಂಭಕ ಮೂರನ್ನು ತಿಳಿದು ಅದರಲ್ಲಿ ವಾಯುಧಾರಣೆ ಮಾಡು ವಿವೇಕನಾಗಿ. ವಿವೇಕನಾಗಿ ಎಂದರೆ ಒಳಗಿರತಕ್ಕಂತಹ ಭಗವಂತನ ಚಿಂತನಾ ಮೂಲಕ, ಬರೇ ಗಾಳಿಯನ್ನು ಧಾರಣೆ ಮಾಡುವುದಲ್ಲ, ಗಾಳಿಯ ಮೂಲಕ ಅಲ್ಲಿರುವ ವಾಯುದೇವರಲ್ಲಿರುವ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಬರಬೇಕು. ನಿಗ್ರಹ ಮಾಡಿದಾಗ, ಗಾಳಿಯನ್ನು ಹಿಡಿದಾಗ, ಅದರಲ್ಲೂ ಕೂಡ ಗುರುಗಳ ಮೂಲಕವಾಗಿ ತಿಳಿಯಬೇಕಿದನ್ನೆಲ್ಲ. ಇದು ಸಾಮಾನ್ಯ ಪರಿಚಯ ಮಾಡಿಕೊಡ್ತಾರೆ, ಗುರುಗಳು ಹತ್ತಿರ ಇದ್ದು ಹೇಳಿಕೊಡಬೇಕಾದ ಕ್ರಮ. ಅದರಲ್ಲಿ ಎಡ ಮೂಗಿನಿಂದ ಗಾಳಿಯನ್ನು ಬಿಟ್ಟು ಬಲ ಮೂಗಿನಿಂದ ಗಾಳಿಯನ್ನು ತಗೊಳ್ಳೋದು. ಗಾಳಿಯನ್ನು ಬಿಡುವುದು ಎಷ್ಟು ಹೊತ್ತು ಬಿಡ್ತೀವೋ ಅದಕ್ಕೆ ಎರಡು ಪಟ್ಟು ಹೊತ್ತು ತಗೊಳ್ಳೋದು, ಅದಕ್ಕೆ ನಾಲ್ಕು ಆರು ಎಂಟು ಹತ್ತು ಪಟ್ಟು ಹೊತ್ತು ಕಾಲ ಒಳಗೆ ಆ ಗಾಳಿಯನ್ನು ಹಾಗೇ ನಿಲ್ಲಿಸಿ ಪುನಃ ಅದೇ ಕ್ರಮದಿಂದ ಗಾಳಿಯನ್ನು ನಿಧಾನವಾಗಿ ಬಿಡೋದು. ಈ ಒಳಗೆ ಗಾಳಿಯನ್ನು ಹಿಡಿಯೋದು ಕ್ರಮೇಪಿ ಕ್ರಮೇಪಿ ದಿನಾಗ್ಲು ದಿನಾಗ್ಲು ಚೂರು ಚೂರು ಹೊತ್ತು ಹೆಚ್ಚು ಮಾಡಿಕೊಳ್ತಾ ಮಾಡಿಕೊಳ್ತಾ ಕೊನೆಗೆ ಒಳಗೆ ಗಾಳಿಯನ್ನು ಹಿಡಿದು ನಿಲ್ಲಿಸೋದು ಗಂಟೆಗಳವರೆಗೂ ಬರುವಂತೆ ಮಾಡಿಕೋಬೇಕು, ನಿಧಾನದ ಕ್ರಮ. ಆದರೆ ಇದು ನಮಗೆಷ್ಟು ಒಂದು ಎರಡು ನಿಮಿಷ ಹಿಡಿದರೆ ಜಾಸ್ತಿ ಆಗ್ಬಿಡುತ್ತೆ. ಹಾಗೆ ಹಾಗೆ ಶರೀರಕ್ಕೆ ತೊಂದರೆ ಕೊಡದೆ ನಿಧಾನವಾಗಿ ಕ್ರಮದಿಂದ ಆ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು. ಮೂರರೋಳ್ ಒಂದನೆ ತಿಳಿದು, ಮೂರರಲ್ಲಿ ಒಂದು ಅಂದರೆ ವಿಶೇಷವಾಗಿ ರೇಚಕ, ಪೂರಕ, ಕುಂಭಕ, ಅದನ್ನು ತಿಳಿದು ವಾಯುಧಾರಣೆ ಮಾಡು ವಿವೇಕನಾಗಿ. ಗುರುಗಳಿಂದ ಆ ವಾಯುವನ್ನು ಹೇಗೆ ಧಾರಣೆ ಮಾಡಬೇಕು ಎಂಬುದು ಚೆನ್ನಾಗಿ ತಿಳಿದು ಧಾರಣೆ ಮಾಡು. ಈ ಪ್ರಾಣಾಯಾಮ ಮಾಡಿದರೆ ನಮಗೇನು ಪ್ರಯೋಜನ ಅದನ್ನು ಹೇಳ್ತಾರೆ. ಬಿನಗು ಇಂದ್ರಿಯಗಳು ಮನದಲ್ಲಿ ಕೂಡಿಟ್ಟು ಅನುನಯದಿಂದ ಸಾಧನಕ್ಕೆ ಮಾರ್ಗವ ಬಯಸೋ. ಇಂದ್ರಿಯಗಳು, ಇಂದ್ರಿಯಗಳು ಹೇಗಿವೆ? ಬಿನಗು ಅಂದರೆ ಯಾವಾಗಲೂ ಹೊರಮುಖವಾಗಿದ್ದು ಹೊರಗೇನೆ ಸುಖವನ್ನ ಬಯಸಿ ಬಯಸಿ ಓಡುವ ಇಂದ್ರಿಯಗಳು. ಅದರಿಂದ ಇಂದ್ರಿಯಗಳನ್ನ ಬಿನಗು ಇಂದ್ರಿಯಗಳು. ಈ ಇಂದ್ರಿಯಗಳನ್ನ ಮನಸ್ಸಿನ ಮೂಲಕ ಹಿಡಿದು ಮನದಲ್ಲಿ ಕೂಡಿಟ್ಟು ಮನಸ್ಸಿನ ಮೂಲಕ ಇಂದ್ರಿಯಗಳನ್ನ ಹಿಡಿದಿದ್ದು ಅನುನಯದಿಂದ ಸಾಧನಕ್ಕೆ ಮಾರ್ಗವ ಬಯಸು. ಮನಸ್ಸೇನೋ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಬಯಸ್ತಾನೆ ಇರುತ್ತೆ. ಅದನ್ನ ಚೂರು ಚೂರು ಬೇಡ, ಹಾಗೆ ಹೋಗ್ಬಾರ್ದು, ನಮ್ ಬೇಕಾಗಿದ್ದು ಅಂತ ಹೇಳುತ್ತಾ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ತಾ ಸಾಧನಕ್ಕೆ ಮಾರ್ಗವ ಬಯಸೋ. ಆ ಸಾಧನಕ್ಕೆ ಯಾವುದು ಮಾರ್ಗವೋ ಅದನ್ನ ಗುರುಗಳ ಮೂಲಕ ತಿಳ್ಕೊಂಡು ಅದನ್ನೇ ಬಯಸುವಂಥವನಾಗಬೇಕು. ಘನೀಭೂತವಾದ ಭಕ್ತಿಯನ್ನು ಸಂಪಾದಿಸಿ ನಿತ್ಯ ತನುವೆ ನಿರ್ಮಲನಾಗಿ ಜನರಹಿತ ಸ್ಥಳದಲ್ಲಿ ಘನೀಭೂತವಾದ ಭಕ್ತಿಯನ್ನು ಸಂಪಾದಿಸಿ ಅಂತಾರೆ. ಭಕ್ತಿ ಹೇಗಿರಬೇಕು? ತೆಳ್ಳಗೆ ನೀರಾಗಿರಬಾರ್ದಂತೆ, ಅಂದರೆ ಹರಿದು ಹೋಗುವಂಗಿರಬಾರದು. ಒಳ್ಳೆ ಗಟ್ಟಿಯಾದ, ಬನ್ನಿ, ಗಟ್ಟಿಯಾದ ವಿಶೇಷವಾಗಿರತಕ್ಕಂಥ ಭಕ್ತಿಯನ್ನು ಸಂಪಾದಿಸಿ ತನುವೆ ನಿರ್ಮಲನಾಗಿ ಜನರಹಿತ ಸ್ಥಳದಲ್ಲಿ ಶಾರೀರಿಕ ಶುಚಿಯನ್ನ ಮಾಡಿಕೋಬೇಕಂತೆ. ಶಾರೀರಿಕ ಶುಚಿ ಅಂದ್ರೆ ಯಾವುದು? ಮೃತ್ತಿಕಾ ಶೌಚ, ಜಲ ಮೃತ್ತಿಕಾದಿಗಳಿಂದ ಶೌಚವನ್ನ ಮಾಡಿಕೊಳ್ಳುವುದು. ಅದನ್ನ ತನುವೆ ನಿರ್ಮಲನಾಗಿ ನೋಡಿ, ಇಷ್ಟು ಮಾಡ್ತೀವಿ, ಎಲ್ಲ ಸಾಧನೆ ಮಾಡಲಿಕ್ಕೆ ಹೋಗ್ತೀವಿ, ಮೃತ್ತಿಕಾ ಶೌಚವೇ ಮಾಡಿಕೊಳ್ಳಲ್ಲ ಅಲ್ವಾ? ಮೃತ್ತಿಕಾ ಶೌಚ ಮಾಡಿಕೋಬೇಕು ಅಂತಲೂ ಗೊತ್ತಿರಲ್ಲ. ಚೂರು ಒಳ್ಳೆ ಮಣ್ಣನ್ನು ಮನೆಯಲ್ಲಿಟ್ಟುಕೊಂಡು, ಕೆಮ್ಮಣ್ಣು, ಯಾರು ತುಳಿಯದ ಮಣ್ಣು, ಸುಡದ ಮಣ್ಣು, ಹಾದಿಯಲ್ಲಿ ಓಡಾಡುವ ಮಣ್ಣು ತರಬಾರದು, ಹುತ್ತಿನ ಮಣ್ಣು ತರಬಾರದು, ಹಾಗೆ ಸುಟ್ಟ ಇಟ್ಟಿಗೆಯ ಮಣ್ಣು ಬರಲ್ಲ. ಹಾಗೆ ಶುದ್ಧವಾದ ಮೃದುವಾದ ಮಣ್ಣನ್ನು ತಂದು ಅದರಿಂದ ಮಲಮೂತ್ರಾವಯವಗಳು ಮತ್ತು ಕೈಕಾಲುಗಳನ್ನು ಚೆನ್ನಾಗಿ ಶುದ್ಧಗೊಳಿಸ್ಕೋಬೇಕು. ಅದನ್ನ ಮೃತ್ತಿಕಾ ಶೌಚ ಅಂತಾರೆ. ಅದಿಲ್ಲದಿದ್ರೆ ಶಾರೀರಿಕ ಶುದ್ಧಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ತನುವೆ ನಿರ್ಮಲನಾಗಿ ಜನರಹಿತ ಸ್ಥಳದಲ್ಲಿ. ಮೃತ್ತಿಕಾ ಶೌಚ ಆದ ಮೇಲೆ ಸ್ನಾನ ಎಲ್ಲ ಮುಗಿಸಿಕೊಂಡು ಜನರಹಿತ ಸ್ಥಳದಲ್ಲಿ, ಯಾರು ಇಲ್ಲದ ಸ್ಥಳದಲ್ಲಿ ಧ್ಯಾನಕ್ಕೆ ಕೂತ್ಕೋ ಅಂತ ಹೇಳ್ತಾರೆ ಪ್ರಾಣಾಯಾಮಾದಿಗಳನ್ನು. ಯಾಕೆ? ಎಲ್ಲ ಇರುವಂತಹ ಸ್ಥಳದಲ್ಲಿ ಕೂತರೆ ಅವರ ಗಡಿಬಿಡಿಯಂತೂ ಇರುತ್ತೆ. ಆ ಗಡಿಬಿಡಿಗೆ ಮನಸ್ಸಲ್ಲೇ ಹೋಗ್ತಾ ಇರುತ್ತೆ ಎಷ್ಟಿದ್ರೂ ಕೂಡ. ಯಾರಿಲ್ಲದಿದ್ರೆ ಮನಸ್ಸು ಎಲ್ಲಿಗೂ ಹೋಗಲ್ಲ. ಅದಕ್ಕೆ ಜನರಹಿತ ಸ್ಥಳದಲ್ಲಿ ನಾವು ಕೂಡಬೇಕಂತೆ. ಅನುದಿನ ದುಷ್ಟ ಯೋಚನೆಗಳ ತೊರೆದು, ನಾನಾ ರೀತಿಯಾಗಿರತಕ್ಕಂತಹ ದುಷ್ಟವಾದ ಆಲೋಚನೆಗಳು ಸಹಜವಾಗಿ ಬಂದೇ ಬರ್ತಾ ಇರುತ್ತೆ. ನಾವು ಹೇಳಿಕೊಬಹುದು, ಹೇಳಿಕೊಳ್ಳದೇ ಇರಬಹುದು, ಒಳಗಂತೂ ಬರ್ತಾನೆ ಇರುತ್ತೆ. ನಮ್ದೇ ಪ್ರಾರಬ್ಧ ಕರ್ಮ ಕೂತಿರುತ್ತೆ, ಆದ್ದರಿಂದ ಒಳಗೆ ಆಲೋಚನೆಗಳು ಬರ್ತಾ ಇರುತ್ತೆ. ಅಂಥ ಆಲೋಚನೆಗಳು ಬಂದಾಗೆಲ್ಲ ಅದನ್ನ ಚೆನ್ನಾಗಿ ನಿಗ್ರಹ ಮಾಡ್ತಾ ಬರಬೇಕು ಅಂತಾರೆ. ಇದಕ್ಕೆ ನಮ್ಮ ಪ್ರಹ್ಲಾದರಾದರೂ ಒಂದು ಮಾತನ್ನು ಹೇಳ್ತಾರೆ, ಎನ್ ಮೈಥುನಾದಿ ಗೃಹ ಮೇದಿ ಸುಖಂ ಹಿತುಚ್ಛಂ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣಾಃ ಬಹುದುಃಖ ಭಾಜಃ ಕಂಡೂತಿ ವನ್ ಮನಸಿಜಂ ವಿಷಹೇತ ಧೀರ. ಈ ಗೃಹಸ್ಥರಾದವರಿಗೆ ಸಿಗುವ ಸುಖಗಳೇನಂಥದ್ದು? ತುಚ್ಛವಾದ್ದು. ತುಚ್ಛ ಅಂದರೆ ಸಿಗುತ್ತೆ, ಸರಿಯಾದ ಸುಖ ಅಲ್ಲ. ಸುಖದ ಮುಖವಾಡ ಹಾಕ್ಕೊಂಡ ದುಃಖ ಸಿಗ್ತಾ ಇರುತ್ತೆ. ಆದ ಕಾರಣ ಆ ಸುಖ ಸಿಕ್ಕಾಗ ಅದಕ್ಕಾಗಿ ಮನಸ್ಸು ಓಡತಾ ಇದ್ರೆ ಅದನ್ನು ನಿಗ್ರಹ ಮಾಡಬೇಕು. ಹೇಗೆ? ಒಂದು ವೇಳೆ ನಾವು ಮನಸ್ಸನ್ನ ಆ ಬಯಕೆಗಳ ಕಡೆಯೇ ಹೋಗುವಂತೆ ಬಿಟ್ಟು ಬಿಟ್ರೆ ಹೇಗಾಗುತ್ತೆ? ಕಂಡು ಏನೇನ ಕರೆಯೋರಿವ ದುಃಖ ದುಃಖಂ. ಒಳ್ಳೆ ತುರಿಕೆ ಆದಾಗ ಕೈಯಿಂದ ಚೆನ್ನಾಗಿ ತುರಿಸಿಬಿಡ್ತಾರೆ, ಅವಾಗೇನಾಗುತ್ತೆ? ಅವಾಗೇನೋ ಆನಂದವಾಗಿರುತ್ತೆ, ಯಾರಿಲ್ಲ ಅಂದ್ರು. ಬಿಟ್ಟ ಮೇಲೆ ಗೊತ್ತಾಗುತ್ತೆ, ಮೈ ಎಲ್ಲ ಉರಿತಾ ಇರುತ್ತೆ, ದುಃಖ ದುಃಖವಾಗಿರುತ್ತೆ. ಹಾಗೆ ತೃಪ್ತಂತೆ ದೇಹ ಕೃಪಣಾಹ ಬಹುದುಃಖ ಭಾಜ. ಈ ದೇಹದ ಮೇಲೆ ದೇಹ ಕೃಪಣಾಹ ಅಂದ್ರು ಭಗವಂತ ಪದಾರ್ಥಗಳ ನೆಪ ಮಾಡಿ ಸುಖ ಕೊಡ್ತಾನೆ. ಸುಖ ಕೊಡೋದೇನೋ ದೇವರೇ, ಪದಾರ್ಥಗಳು ಕೊಡಲ್ಲ. ಎಲ್ಲ ಶರೀರ ಇಂದ್ರಿಯಗಳು ಸುಖ ಕೊಡಲ್ಲ, ದೇವರೇ ಅಲ್ಲಿಂದ ಕೊಡ್ತಾರೆ. ಆದರೆ ದೇವರು ಕೊಡೋದು ಹೇಗೆ ಕೊಡುತ್ತಾನೆ ಅಂದರೆ ಪದಾರ್ಥಗಳೇ ಸುಖ ಕೊಡುತ್ತಾ ಇವೆ, ಇಂದ್ರಿಯಗಳೇ ಸುಖ ಕೊಡುತ್ತಾ ಇವೆ ಎಂಬ ಎಚ್ಚರ ಬರುವಂತೆ ದೇವ ತಾನು ಕಾಣದೆ ಪದಾರ್ಥದ ಮೂಲಕ ಇಂದ್ರಿಯಗಳ ಮೂಲಕ ಸುಖ ಕೊಡುತ್ತಾನೆ. ಅದಕ್ಕೆ ಗೊತ್ತಿಲ್ಲದವರು ಏನು ಮಾಡುತ್ತಾರೆ, ದೇವರು ಸುಖ ಕೊಡುತ್ತಾ ಇದ್ದಾರೆ ಎಂಬುದನ್ನು ಮರೆತು ಪದಾರ್ಥವೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖ ಕೊಡುತ್ತಾರೆ ಅಂತ ದೇಹದಿಂದ ಸುಖ ಬರುತ್ತಾ ಇದೆ ಅಂತ ದುಃಖ ಪಡ್ತಾ ಇರ್ತಾರೆ. ಈ ದೇಹದಿಂದ ಸುಖ ಬರುತ್ತೆ, ಪದಾರ್ಥಗಳಿಂದ ಸುಖ ಬರುತ್ತೆ, ವ್ಯಕ್ತಿಗಳಿಂದ ಸುಖ ಬರುತ್ತೆ ಅಂತ ಮೂರನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಸತ್ತೇ ಹೋಗ್ತಾರೆ. ಸುಖವೇನೋ ದೇವರು ಕೊಡೋದು ಎಂಬುದು ಸತ್ತ ಮೇಲೂ ಗೊತ್ತಾಗಲ್ಲವರಿಗೆ. ಆದ್ದರಿಂದ ಏನು ಆಲೋಚನೆಗಳು ಬರ್ತಾ ಇರುತ್ತೆ ಅದನ್ನು ತಡೆಯಬೇಕಂತೆ. ಹೇಗೆ ಒಳ್ಳೆ ತಿಳಿದವ, ಈ ತುರಿಕೆ ಆದಾಗ ಅದನ್ನು ಹಾಗೆ ತುರಿಸಿದರೆ ಮತ್ತು ನನಗೆ ದುಃಖ ಕಟ್ಟಿಟ್ಟ ಬುತ್ತಿ ಎಂಬುದು ಎಚ್ಚರಗೊಂಡವ, ಅದನ್ನು ಚೂರು ಹತ್ತಿಯಿಂದಲೋ ವಸ್ತ್ರದಿಂದಲೋ ಚೂರು ಹಾಗಂದು ಅದನ್ನು ಶಮನ ಮಾಡಿಕೊಂಡು ಮನಸ್ಸಿನಿಂದ ನಿಗ್ರಹ ಹೇಗೆ ಮಾಡುತ್ತಾನೋ ಹಾಗೆ ಜ್ಞಾನಿಗಳಾದವರು ಯಾರೂ ಕೂಡ ಈ ಇಂದ್ರಿಯಗಳ ಆಲೋಚನೆ ಬರುತ್ತಲ್ಲ ಅದನ್ನು ತೊರೆದು ಅಂದರೆ ಅದನ್ನು ಭಗವಂತನ ಅನುಗ್ರಹದಿಂದ ನಿಗ್ರಹ ಮಾಡಬೇಕಂತೆ. ಆ ಆಲೋಚನೆಗಳನ್ನು ಕೊಡೋದು ಭಗವಂತನೇ, ಆ ಭಗವಂತನ ಶರಣಾಗತರಾದರೆ ಅವನೇ ಅವುಗಳನ್ನು ನಿಲ್ಲಿಸಿ ನಮ್ಮನ್ನ ಅವನ ಕಡೆ ಆಲೋಚನೆ ಮಾಡುವಂತೆ ಮಾಡುತ್ತಾನೆ. ಜನರಹಿತ ಸ್ಥಳದಲ್ಲಿ ಅನುದಿನ ದುಷ್ಟ ಯೋಚನೆಗಳ ತೊರೆದು ಚಿನ್ಮಯ ನಾಗಿಪ್ಪ ವಿಜಯ ವಿಠಲನ್ನ ಹೇಳುತ್ತಾರೆ. ಆ ಜ್ಞಾನಾನಂದನು ಮಯ ಮೂರ್ತಿ ಆಗಿರತಕ್ಕಂಥ ಭಗವಂತನನ್ನ ಮನದಣಿಯ ನೀಕ್ಷಿಸುವ ಆಲೋಚನೆಯ ಮಾಡು ಬಿಡದೆ, ಭಗವಂತನನ್ನ ಮನದಣಿಯ ನಿರೀಕ್ಷಿಸುವ ಆಲೋಚನೆಯ ಮಾಡು. ನಾನು ಈ ಜನ್ಮದಲ್ಲಿ ಏನೇನು ಸುಖಗಳು ಅಂತ ಬರೇ ಮನಸ್ಸಿನ ವಿಕಾರಗಳನ್ನು ಪಡೆಯುತ್ತಾ ಇದ್ದೇನೆ. ಶಾಸ್ತ್ರ ಅನುಭವಜ್ಞರಾದಂಥ ಯತಿಗಳು ದಾಸರು ಎಲ್ಲರೂ ಕೂಡ ಆ ಭಗವಂತನ ಚಿಂತನೆಯಲ್ಲೇ ಏನೋ ಸುಖ ಕಂಡಿದ್ದಾರೆ. ಆ ಸುಖ ಎಂತಾದ್ದು ಅಂದರೆ ಈ ಸಂಸಾರಾವಸ್ಥೆಯಲ್ಲಿ ಸಿಗುವಂಥ ಎಲ್ಲ ಸುಖಕ್ಕಿಂತ ಜಾಸ್ತಿಯಾದ ಸುಖ ಅಂತ ಜ್ಞಾನಿಗಳು ಚೆನ್ನಾಗಿ ಹೇಳಿದ್ದಾರೆ. ನನಗೇನೋ ಆ ಸುಖದ ಪರಿಚಯವಿಲ್ಲ, ಬರೇ ಈ ಹೊರಗಿನ ಸುಖಗಳ ಪರಿಚಯ ಮಾತ್ರ ಇದೆ. ಆದ ಕಾರಣ ಹೇಗಾದರೂ ಮಾಡಿ ನಾನು ಧ್ಯಾನಕ್ಕೆ ಕೂಡಲೇಬೇಕು, ಪ್ರಾಣಾಯಾಮ ಮಾಡಲೇಬೇಕು, ಮನೋನಿಗ್ರಹ ಮಾಡಲೇಬೇಕು, ಭಗವಂತನ ಧ್ಯಾನದಲ್ಲಿ ಮನದಣಿಯ ನೋಡಬೇಕು ಎಂಬ ಆಲೋಚನೆಯಿಂದ ನಾವು ವಿಶೇಷ ಹೊರಡಬೇಕಂತೆ. ಚಿನ್ಮಯನಾಗಿಪ್ಪ ವಿಜಯ ವಿಠಲನ್ನ ಮನದಣಿಯ ನಿರೀಕ್ಷಿಸುವ ಆಲೋಚನೆಯ ಮಾಡು ಬಿಡದೆ. ವಿಜಯರಾಯರ ಒಂದೊಂದು ಸುಳಾದಿಯ ಪಂಕ್ತಿ ಪಂಕ್ತಿಯೂ ಕೂಡ ನಮ್ಮ ಒಳಗೆ ಅನುಷ್ಠಾನದ ಬಡಿತವನ್ನ ಬಡಿದೆಬ್ಬಿಸುತ್ತೆ, ಆ ರೀತಿ ಹೇಳುತ್ತಾ ಇದ್ದಾರೆ. ಈ ಪ್ರಾಣಾಯಾಮಕ್ಕೆ ಯಾರು ಬೇಕು ಅಂದರೆ ನಾವು ಹೀಗೆ ಕೂತು ಪ್ರಾಣಾಯಾಮ ನಮ್ಮ ಪಾಡಿಗೆ ನಾವು ಮಾಡಿದರೆ ಬರುವುದಲ್ಲ, ಗುರುಗಳು ಪಕ್ಕದಲ್ಲೇ ಇದ್ದು ಪ್ರಾಣಾಯಾಮ ಮಾಡುವ ರೀತಿಯನ್ನು ಹೇಳಿಕೊಡಬೇಕು. ಅದನ್ನು ಹೇಳುತ್ತಾರೆ, ಹಿರಿಯ ನಾಡಿಯಿಂದ ಮರುತನ ಮೆಲ್ಲನೆ ಶಿರಸ ಪರ್ಯಂತರ ತರಲುಪಾಯವನ್ನು ಅರಿದು. ಸ್ವಸ್ತಿಕಾಸನದಲ್ಲಿ ಅಥವಾ ನಮಗಿಷ್ಟವಾದ ಆಸನದಲ್ಲಿ ಕೂತುಕೊಂಡು ಪ್ರಾಣಾಯಾಮವನ್ನು ಮಾಡುತ್ತಾ ಆ ಪ್ರಾಣಾಯಾಮದಲ್ಲಿ ಗಾಳಿಯನ್ನು ಬಿಗಿ ಹಿಡಿದು ಆ ಬಿಗಿ ಹಿಡಿದ ಗಾಳಿ ನಾಭಿಯ ಕೆಳಗಿಂದ ಮೇಲ್ಮುಖವಾಗುವಂತೆ ಆ ಗಾಳಿಯನ್ನು ಮೇಲಕ್ಕೆ 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 ಸೆಳೆದು ತರಬೇಕು. ಇದು ಬರೇ ಬಾಯಿಂದ ಅಂದರೆ ಬರೋದಲ್ಲ, ಗುರುಗಳು ನಮ್ಮ ಹಿಂದೆ ನಿಂತು ಮಾಡಿಸಬೇಕು ಅಂತ ಹೇಳುತ್ತಾರೆ. ಹಿರಿಯ ನಾಡಿಯಿಂದ, ಹಿರಿಯ ನಾಡಿ ಯಾವುದು? ಬ್ರಹ್ಮನಾಡಿ. ಬ್ರಹ್ಮನಾಡಿಯಿಂದ ಮರುತನ ವಾಯುವನ್ನ ಅಪಾನ ವಾಯುವನ್ನ ಮೆಲ್ಲನೆ ಶಿರಸ ಪರ್ಯಂತರ ತರಲು ಉಪಾಯವನ್ನು ಅರಿದು. ಆ ವಾಯುವನ್ನ ಶಿರಸ್ಸಿನ ಪರ್ಯಂತ ತರಬೇಕಂತೆ. ಅದಕ್ಕೆ ಉಪಾಯ ಇದೆ, ಅದನ್ನು ಚೆನ್ನಾಗಿ ತಿಳಿಯಬೇಕು. ಎರಡು ಎಂಟು ಪರಿಮಿತವಾದ ಮಾತುರ ತನಕ ರೇಚಕ. ಆ ಗಾಳಿ ಎಷ್ಟು ಹೊತ್ತು ಬಿಡಬೇಕು, ಎಷ್ಟು ಹೊತ್ತು ತಗೊಳ್ಬೇಕು, ಎಷ್ಟು ಹೊತ್ತು ಹಿಡಿಯಬೇಕು ಎಲ್ಲ ಹೇಳ್ತಾರೆ. ಎರಡು ಎಂಟು ಪರಿಮಿತವಾದ ಮಾತುರ ತನಕ ರೇಚಕ ಮಾತ್ರ ಅಂದರೆ ಆ ಅಂತ ಒಂದು ಅಕ್ಷರ ಉಚ್ಚಾರ ಮಾಡಬೇಕಾದ್ರೆ ಮಾತ್ರ ಅಂತಾರೆ, ಒಂದು ಮಾತ್ರೆಯನ್ನು ಉಚ್ಚಾರ ಮಾಡೋದು ಅಷ್ಟು ಕಾಲ ಮಾತ್ರ ಅಂತಾರೆ. ಎರಡು ಎಂಟು ಅಂದ್ರೆ ಹತ್ತು, ಹತ್ತು ಮಾತ್ರೆಗಳ ಕಾಲ. ಆ ಆ ಆ ಆ ಅಂತ ಹತ್ತು ಸಲ ಹೇಳ್ತೀರಾ, ಹತ್ತು ಸಲ ಹೇಳಲಿಕ್ಕೆ ಎಷ್ಟು ಸಮಯ ಕಾಲವು ಬೇಕೋ ಅಷ್ಟು ಸಮಯ ಕಾಲ ರೇಚಕ ಗಾಳಿಯನ್ನ ಹೊರಗೆ ಬಿಡ್ಬೇಕಂತೆ. ಆ ತರುವಾಯದಲ್ಲಿ ಮೂವತ್ತೆರಡು ಮಾತುರ ತನಕ ಪರಪೂರಕ ತಿಳಿದು, ನಂತರ ಮೂವತ್ತೆರಡು ಅಕ್ಷರಗಳು ಉಚ್ಚಾರ ಮಾಡಲಿಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ನಿಧಾನ ಗಾಳಿಯನ್ನು ಪೂರ್ಣ ಮಾಡಬೇಕು. ಇದು ಒಮ್ಮೆಲೆ ಬರಲ್ಲ. ಹೇಗೆ ಅಂದರೆ ಚೂರು ಹೊತ್ತು ರೇಚಕ, ಅದಕ್ಕಿಂತ ಚೂರು ಹೊತ್ತು ಜಾಸ್ತಿ ಪೂರಕ ಅಂದರೆ ಗಾಳಿ ತಗೊಳ್ಳೋದು, ನಂತರ ಚೂರು ಹೊತ್ತು ಕುಂಭಕ. ಹಾಗೇ 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 ಮಾಡುತ್ತಾ ಚೂರು ಚೂರು ಬೆಳೆಸ್ತಾ ಬರಬೇಕಷ್ಟೇ ಹೊರತು ಒಂದೇ ಸಲ ಹತ್ತು ಮಾತ್ರ ಕಾಲದಷ್ಟು ರೇಚಕ, ಮೂವತ್ತೆರಡು ಮಾತ್ರ ಕಾಲದಷ್ಟು ಪೂರಕ ಅಂತ ಒಮ್ಮೆಲೆ ಮಾಡಲಿಕ್ಕೆ ಹೋದರೆ ಉಸಿರು ಕಟ್ಟಿಬಿಟ್ಟು ಇನ್ನ ಮೇಲೆ ನಾನು ಪ್ರಾಣಾಯಾಮ ಮಾಡಲೇಬಾರದು ಅನ್ನಿಸುವಂತ ಆಗುತ್ತೆ. ಯಾವುದಾದ್ರೂ ಅಭ್ಯಾಸ ದಿನಾಗ್ಲೂ ಮಾಡ್ತಾ ಬರಬೇಕು. ಮೂವತ್ತೆರಡು ಮಾತುರ ತನಕ ವರಪೂರಕ ತಿಳಿದು, ನಂತರ ಹೇಳ್ತಾ ಇದ್ದಾರೆ ಅರವತ್ತು ನಾಲ್ಕು ಮೇರೆವ ಮಾತ್ರಕ ದನಿತು ಇರು ತಿಪ್ಪ ಕುಂಭಕ. ಎಷ್ಟು ಅಂದ್ರೆ ಅರವತ್ತು ನಾಲ್ಕು ಸಲ ಅಕ್ಷರವನ್ನು ಉಚ್ಚಾರ ಮಾಡಿದರೆ ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯ ಗಾಳಿಯನ್ನ ನಿಲ್ಲಿಸಬೇಕು. ಆ ಆ ಈ ಅಂತೇನು ಹೇಳ್ತೀರಲ್ಲ, ಎಷ್ಟು ಅಕ್ಷರ? ಐವತ್ತು ಒಂದು, ಐವತ್ತೆರಡು ಇಲ್ಲ, ಎರಡಿದೆಯಾ ಕನ್ನಡದಲ್ಲಿ? ಐವತ್ತಿರೋದು, ಐವತ್ತು ಅದರಲ್ಲಿ ಕಕಾರ ಶಕಾರ ಸೇರಿಕೊಂಡ್ರೆ ಕ್ಷ ಅಂತ ಬರುತ್ತೆ, ಕ್ಷ ಅಂತ ಬರುತ್ತೆ. ಐವತ್ತೊಂದು ಅಕ್ಷರ ಆಯಿತು, ಐವತ್ತೆರಡಿಲ್ಲ. ಕನ್ನಡದಲ್ಲಿ ಏನು ಎಷ್ಟು ಬಂತ? ಇಲ್ಲಲ್ಲ, ಐವತ್ತೊಂದೇ ಅಕ್ಷರ, ವರ್ಣಮಾಲ ಐವತ್ತೊಂದು. ಏನು ಶಬ್ದ? ಹೌದಾ? ಹಾ, ಮೇಲೆ ಸುರಿತ. ಹಾಗಾದ್ರೆ ಮೂವತ್ತೆರಡು ಮಾತ್ರ ಪರ್ಯಂತ ಅಂದ್ರೆ ಅಕ್ಷರ ಮೂವತ್ತೆರಡು ಸಲ ಉಚ್ಚಾರ ಮಾಡುವಷ್ಟು ಕಾಲ ಪೂರಕ. ಅರವತ್ತು ನಾಲ್ಕು, ಅರವತ್ತು ನಾಲ್ಕು ಸಲ ಅಕ್ಷರವನ್ನು ಉಚ್ಚಾರ ಮಾಡುವಷ್ಟು ಕಾಲ ಕುಂಭಕ ಇರಬೇಕು. ಹೇಳುತ್ತಾರೆ ಅರವತ್ತು ನಾಲ್ಕು ಮೇರೆವ ಮಾತ್ರಕ ದನಿತು ಇರುತಿಪ್ಪ ಕುಂಭಕ. ಅಷ್ಟು ಕುಂಭಕ. ಎರಡು ಅದರ ಅರ್ಧ, ಎರಡು ಭಾಗ, ಮೊದಲು ಭಾಗ ಎರಡನೇ ಭಾಗ. ಅರವತ್ತನಾಲ್ಕು ಅಂದ್ರೆ ಮೂವತ್ತೆರಡು ಮೊದಲು ಭಾಗ, ಮೂವತ್ತೆರಡು ಎರಡನೇ ಭಾಗ. ಪರ್ಯಾಯವ ನೋಡಿ ಈ ಪರಿಯಲ್ಲಿ ಸಾಧಿಸುತ್ತ ಅಂದರೆ ಅದು ಎರಡು ಸುತ್ತಿನಲ್ಲಿ ಸಾಧಿಸಬೇಕಂತೆ. ಮೊದಲು ಮೂವತ್ತೆರಡು ಹೇಳಿ ನಂತರ ಮೂವತ್ತೆರಡು, ಹಾಗೆ 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 ಒಂದೇ ಸಲ ಅರವತ್ನಾಲ್ಕು ಮಾಡಲಿಕ್ಕೆ ಹೋಗಬೇಡಿ. ಮೂವತ್ತೆರಡು ಮೂವತ್ತೆರಡು ಹಾಗೆ ಹಾಗೆ ಮಾಡುತ್ತಾ ಮಾಡಬೇಕು. ಏನು ಮಾಡಬೇಕು? ಅರ್ಥ ಆಗ್ತಾ ಇದೆಯಾ ಅಂತ ಕೇಳಿ. ನಾನೇನೋ ಒಂದೇ ಸಮನೆ ಹೇಳ್ತಾ ಹೋಗೋದು, ಏನೋ ಆಚಾರ ಮಾಡ್ತಾರಂತೆ. ನೀವು ಮಾಡಬೇಕಾಗಿದೆ ಏನದು? ಗಾಳಿಯನ್ನು ಬಿಡುವುದು, ಗಾಳಿಯನ್ನು ತಗೊಳ್ಳೋದು, ಗಾಳಿಯನ್ನು ಹಿಡಿದು. ಗಾಳಿಯನ್ನು ಬಿಡೋದೆಷ್ಟು ಕಾಲ? ಹತ್ತು ಮಾತ್ರ. ಮಾತ್ರ ಅಂದರೆ ಟ್ಯಾಬ್ಲೆಟ್ ಅಲ್ಲ, ಅಕ್ಷರ. ಅಕ್ಷರ ಹತ್ತು ಸಲ ಆ ಮಾತ್ರ. ಯಾವುದೇ ಮಾತ್ರ ಅಂದರೆ ಅಕ್ಷರ. ಅಕ್ಷರ ಒಂದು ಅಕ್ಷರವನ್ನು ಉಚ್ಚಾರ ಮಾಡಲಿಕ್ಕೆ ಬೇಕಾಗುವಷ್ಟು ಕಾಲ ಮಾತ್ರ ಕಾಲ. ಹತ್ತು ಮಾತ್ರ ಕಾಲದಷ್ಟು ಕಾಲ ಗಾಳಿಯನ್ನು ಬಿಡಬೇಕು. ಹಾಗೆ ಮೂವತ್ತೆರಡು ಮಾತ್ರೆಗಳ ಕಾಲದಷ್ಟು ಪೂರಕ ಚೆನ್ನಾಗಿ ನಿಧಾನ ಒಂದು ಸರ್ರನ್ನು ತಗೊಂಡು ಸರ್ರನ್ನು ಬಿಡಬಾರದು. ಹೇಗೆ ನಿಧಾನವಾಗಿ ತಗೊಳ್ತಾ ಬರಬೇಕು. ಬಂದ ಮೇಲೆ ಅರವತ್ತು ನಾಲ್ಕು ಮಾತ್ರೆಗಳು ಅಂದರೆ ಆ ಆ ಆ ಆ ಅಂತ ಎಷ್ಟು ಅರವತ್ತು ನಾಲ್ಕು ಸಲ ಹೇಳಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಕುಂಭಕ ಇರಬೇಕು.
ಈ ಪರಿಯಲ್ಲಿ ಸಾಧಿಸುತ್ತಾ ಅಷ್ಟೇ ಸಾಕಾದ್ದು ಅಂದ್ರು. ಅಂದರೆ ಬರೇ 64 ಮಾತ್ರ ಅಲ್ಲ, ಹಾಗೆ 64 ಒಂದು ತಿಂಗಳು 64 ಮಾಡಿ ಆದಮೇಲೆ ಮತ್ತೂ ಅದಕ್ಕೆ 12 ಸೇರಿಸಿ ಹಾಗೆ 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 ಎಷ್ಟು ಅಂದರೆ ನಿಮಗೆ ಶರೀರಕ್ಕೆ ತೊಂದರೆ ಇಲ್ಲದೆ ನಿಮಗೆ ಸ್ಟ್ರೈನ್ ಆಗದೆ ಎಷ್ಟು ಹೊತ್ತು ಸುಲಭವಾಗಿ ಗಾಳಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹೊತ್ತು ಬೆಳೆಸ್ತಾ ಬೆಳೆಸ್ತಾ ಬನ್ನಿ. ಅದಕ್ಕೇನು ಮಾಡಬೇಕು, ಅಭ್ಯಾಸ ಹೇಗಿರಬೇಕು, ನಿರತ ಇರಬೇಕು. ಇವತ್ತು ಮಾಡಿದೆ ನಾಳದ್ದು ಬಿಟ್ಟೆ ಅಂದರೆ ಏನು ಬರಲ್ಲ. ದಿನಾಗೂ ಮಾಡಬೇಕು, ಸ್ವಲ್ಪ ಹೊತ್ತು ಮಾಡಬೇಕು. ಆ ಹೊತ್ತು ನಿಯತವಾಗಿರಬೇಕು, ಒಂದೇ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಪ್ರಶಾಂತವಾಗಿ ಕೂತು ಸಾಧನೆ ಮಾಡಬೇಕು. ಈ ಪರಿಯಲ್ಲಿ ಸಾಧಿಸುತ್ತ ನಿರುತ ಬಿಡದಲೇ ವರ ಸಮಾಧಿಯಲ್ಲಿ ಕರ್ಣ ಶುದ್ಧನಾಗಿ ಈ ಪರಿ ಚಿಂತಿಸಬೇಕು. ಈ ಥರ ನಿರಂತರ ಈ ಪ್ರಾಣಾಯಾಮವನ್ನ ಕುಂಭಕವನ್ನ ಮಾಡ್ತಾ 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 ಬಂದರೆ ಅದು ಜಾಸ್ತಿ 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 ಆಗ್ತಾ ಬರುತ್ತೆ. ಗಾಳಿಯನ್ನ ಹಿಡಿದು ನಿಲ್ಲಿಸೋದನ್ನ ಏನಂತಾರೆ, ಕುಂಭಕ. ಗಾಳಿಯನ್ನ ಬಿಡುವುದನ್ನ ರೇಚಕ, ಗಾಳಿಯನ್ನ ಒಳಗೆ ತಗೊಳ್ಳೋದು ಪೂರಕ. ರೇಚಕ, ಪೂರಕ, ಕುಂಭಕ. ರೇಚಕ ಎಷ್ಟು, 10 ಮಾತ್ರೆಗಳ ಕಾಲ. ಹಾ, 10 ಅಂದ್ರೆ ಎಷ್ಟು, 10 ಅಂದ್ರೆ ಹೀಗೆ ತೋರಿಸ್ತೀರಿ, 10 ಅಲ್ವಾ, 10. ಯಾರೋ ತಮಾಷೆಗೆ ಹೇಳುತ್ತಾರೆ, ಪಂಚಪಾಂಡವರು ಮಂಚದ ಕೋಡಿನಂತೆ ಮೂವರು ಅಂತ ಹೇಳಲಿಕ್ಕೆ ಹೋಗಿ ಹೀಗಿಡಿದ, ಅರ್ಥ ಆಗಲಿಲ್ಲ. ಪಂಚಪಾಂಡವರು, ಪಂಚ ಅಂದ್ರೆ ಅವನು ಎಷ್ಟಿರುತ್ತೆ ಗೊತ್ತಿಲ್ಲ. ಪಂಚಪಾಂಡವರು ಅಂತ ಹೇಳುತ್ತಾ ಎಷ್ಟು ಹೇಗೆ ಅಂದ್ರೆ ಮಂಚದ ಕೋಡಿನಂತೆ, ಅದಕ್ಕೆ 4 ಕೋಡಿರೋದು. ಪಂಚಪಾಂಡವರು ಮಂಚದ ಕೋಡಿನಂತೆ, ಮಂಚದ ಕೋಡಿ ಎಷ್ಟಯ್ಯ ಅಂದ್ರೆ 3 ಅಂತ ಹೇಳುತ್ತಾ ಆ 3 ತೋರಿದ್ದು ಹೇಗೆ, ಹೀಗೆ ತೋರಿದ ಅಂತ ತಮಾಷೆಗೆ ಹೇಳಿದ್ರೆ ನಿಮಗೆಲ್ಲ ಲೆಕ್ಕ ಗೊತ್ತು. ರೇಚಕ 10 ಮಾತ್ರ ಕಾಲ, ಪೂರಕ 32 ಮಾತ್ರ ಕಾಲ, ಕುಂಭಕ 64 ಮಾತ್ರ ಕಾಲ. ಇದು 64 ಅಂತ ಇಟ್ಟುಕೋಬೇಡಿ, ಇನ್ನ ಜಾಸ್ತಿ ಮಾಡಿ. ಹೇಗೆ, ಅದಕ್ಕೆ ಪ್ರಪೋರ್ಷನ್ ಆಗಿ ಬೆಳೆಸ್ತಾ ಬರಬೇಕು. ರೇಚಕವೂ ತಕ್ಕಂತೆ ಬೆಳೀಬೇಕು, ಪೂರಕವೂ ಬೆಳೆಯಬೇಕು, ಕುಂಭಕವೂ ಬೆಳೆಯಬೇಕು. ನಂತರ ಈ ಥರ ಮಾಡ್ತಾ 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 ಬಂದಾಗ ಆ ಗಾಳಿಯನ್ನ ನಿಲ್ಲಿಸಿರ್ತೇವಲ್ಲ, ಆ ಎಷ್ಟು ಕಾಲ ನಾವು ಗಾಳಿಯನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಅಷ್ಟು ಕಾಲ ಮನಸ್ಸು ಶುದ್ಧವಾಗಿ ಅದರ ಮೇಲೆ ಬೇರೊಂದರ ಪರಿಣಾಮ ಬೀರಲ್ಲ. ಮನಸ್ಸಿನ ದೋಷಗಳೆಲ್ಲ ದಹನ ಆಗ್ತಾ ಆಗ್ತಾ ಬರುತ್ತೆ. ಪ್ರಾಣಾಯಾಮೈಹಿ ದಹೇತ್ ದೋಷಾನ್, ಮನಸ್ಸಿನಲ್ಲಿರುವ ಚಾಂಚಲ್ಯ, ಚಾಂಚಲ್ಯವೇ ದೋಷ. ಆ ದೋಷ ಹೋಗಬೇಕಾದರೆ ಪ್ರಾಣಾಯಾಮ ಮಾಡಬೇಕು. ಮನಸ್ಸಿನ ಚಾಂಚಲ್ಯ ಹೋಗಬೇಕು, ನಾನಾ ಕಡೆಗೆ ಹೋಗುತ್ತಲ್ಲ ಅಂದರೆ ಪ್ರಾಣಾಯಾಮವನ್ನ ಈ ಥರ ನಿರಂತರ ಒಂದೇ ಸಮಯದಲ್ಲಿ ಒಂದೇ ರೀತಿಯಾಗಿ ಒಂದೇ ಸ್ಥಳದಲ್ಲಿ ಎಡಬಿಡದೆ ಮಾಡುತ್ತಾ ಮಾಡುತ್ತಾ ಬಂದರೆ ಶರೀರ ವಿಶೇಷವಾಗಿ ಸಾಧನೆಗೆ ಒಗ್ಗುತ್ತಾ ಬರುತ್ತೆ, ದೋಷಗಳೆಲ್ಲ ದಹನ ಆಗ್ತಾ ಬರುತ್ತೆ ಅಂದರು. ಪ್ರಾಣಾಯಾಮ ಮಾಡಿದರೆ ಏನಾದರೂ ಉಪಯೋಗ ಇರುತ್ತಾ, ಇದಲ್ಲದೆ ಮನಸ್ಸಿನ ಹೇಗಾಗುತ್ತೆ, ಪ್ರಾಣಾಯಾಮ ಮಾಡಿದರೆ ಆರೋಗ್ಯ ಜಾಸ್ತಿ ಆಗುತ್ತಾ, ಆಯುಷ್ ಜಾಸ್ತಿ ಆಗುತ್ತಾ, ಹೇಗೆ ಆಗುತ್ತೆ, ಎಲ್ಲ ಸರಿಯಾಗಿ ಉತ್ತರ ಕೊಡಬೇಕು. 25,000 ಚೂರೆಲ್ಲೋ ಇದಾಗುತ್ತೆ, ಅಲ್ಲಲ್ಲ ಅದು ಹಾಗಲ್ಲ. ಇಷ್ಟು ನಾನು ಹೇಳೋದು ಆಧ್ಯಾತ್ಮಿಕದ್ದು ಮುಗೀತು, ಮಾನಸಿಕವಾದ ದೋಷಗಳ ಪರಿಹಾರ ಪ್ರಾಣಾಯಾಮದಿಂದ. ಭಗವಂತನ ರೂಪ ಪ್ರಾಣಾಯಾಮ ಮಾಡದೆ ನಿಲ್ಲಿಸಲಿಕ್ಕೆ ಹೋದರೆ ಅದು ಚಂಚಲ ಆಗ್ತಾ ಇರುತ್ತೆ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಪ್ರಾಣಾಯಾಮ ಅದು ಕುಂಭಕದಲ್ಲಿ ನಿಲ್ಲಿಸಿದರೆ ಅದು ಗಾಳಿ ಇಲ್ಲದ ಕಡೆ ದೀಪ ಹೇಗೆ ನಿಲ್ಲಬೇಕೋ ಹಾಗೆ ಮನಸ್ಸು ನಿಲ್ಲುತ್ತಾ ಬರುತ್ತೆ, ಮನಸ್ಸಿನ ದೋಷಗಳು ಹೋಗ್ತಾ ಬರುತ್ತೆ. ಶಾರೀರಕವಾದ ಇಂದ್ರಿಯಗಳ ದೋಷಗಳು ಹೋಗಬೇಕಾದ್ರೂ ಪ್ರಾಣಾಯಾಮ ಬೇಕು. ಯಾಕೆ ಅಂತೀರಾ? ಈ ಎದೆಯಲ್ಲಿ ರಕ್ತಕ್ಕೆ ಗಾಳಿಯ ಸಂಪರ್ಕ ಬರುತ್ತೆ. ನಾವು ಚೂರು ಹೊತ್ತು ಗಾಳಿ ತಗೊಂಡು ಬಿಟ್ಟು ಮಾಡ್ತಾ ಇರ್ತೀವಲ್ಲ, ರಕ್ತಕ್ಕೆ ಈ ಗಾಳಿಯ ಸಂಪರ್ಕ ಆಗುವ ಕಾಲ ಸ್ವಲ್ಪ ಇರುತ್ತೆ. ಅದರಿಂದ ಆ ಗಾಳಿಯಲ್ಲಿರುವ ಆಮ್ಲಜನಿ ಯಾವುದು ಆಕ್ಸಿಜನ್ ಅದು ರಕ್ತದಲ್ಲಿ ಹೀರುವಂತಹ ಪರ್ಸೆಂಟೇಜ್ ಏನಾಗುತ್ತೆ, ಬಹಳ ಸ್ವಲ್ಪ 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 ಇರುತ್ತೆ. ನಾವು ಗಾಳಿಯನ್ನು ಹಿಡಿದು ನಿಲ್ಲಿಸಿದರೆ ಅವಾಗೇನಾಗತ್ತೆ, ಆಕ್ಸಿಜನ್ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ, ಒಳಗೆ ಗಾಳಿ ಹೀರ್ಕೊಳ್ಳುತ್ತೆ, ರಕ್ತ ಚೆನ್ನಾಗಿ ಶುದ್ಧಿ ಆಗುತ್ತೆ. ಶುದ್ಧವಾದ ರಕ್ತ ಮೈಯೆಲ್ಲ ಹರಿದಾಡಿದರೆ ಇಂದ್ರಿಯಗಳೆಲ್ಲ ಶುದ್ಧ ಆಗುತ್ತೆ, ಆರೋಗ್ಯ ಆ ಥರ ಬರುತ್ತೆ. ಅಂದರೆ ಪ್ರಾಣಾಯಾಮದಿಂದ ಆರೋಗ್ಯ ಬರುತ್ತೆ, ಇಂದ್ರಿಯಗಳು ಪಟುತ್ತ ಬರುತ್ತೆ, ಮನಸ್ಸಿಗೆ ಪ್ರಧಾನವಾಗಿ ಚಾಂಚಲ್ಯ ಕಳೆದು ಹೋಗುತ್ತೆ. ಇನ್ನ ಪ್ರಧಾನವಾಗಿ ನಮ್ಮ ಮನಸ್ಸಿನಲ್ಲಿ ಎದುರಿಗೆ ಮೂರ್ತಿಯನ್ನ ನಿಲ್ಲಿಸಿ ಆ ಮೂರ್ತಿಯನ್ನ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ, ವಾಸನಾಮಯವಾದ ಮೂರ್ತಿ, ಆ ಮೂರ್ತಿಯನ್ನು ನೋಡಿ 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 ಅದೇ ಥರ ಮೂರ್ತಿ ಮನಸ್ಸಲ್ಲಿ ಮೂಡಬೇಕಾದರೆ ಅದು ಕುಂಭಕದಲ್ಲಿ ಮಾತ್ರ ಸಾಧ್ಯ. ಅಂದರೆ ಚೆನ್ನಾಗಿ ಆ ಮೂರ್ತಿ ಕೂಡುತ್ತೆ, ಇಲ್ಲದಿದ್ದರೆ ಕದರಿ ಕದರಿ ಹೋಗ್ತಾ ಇರುತ್ತೆ. ದೇವರನ್ನು ನೋಡ್ತೀವ, ದೇವರ ಕಾಲನ್ನು ನೋಡಿ ಪ್ರಿಂಟ್ ತೆಕ್ಕೊಂಡು ಕಣ್ಣು ಮುಚ್ಚಿದರೆ ಕಾಲು ಹೀಗೆ ಹೊರಟು ಹೋಗ್ತಾ ಇರುತ್ತೆ, ತಲೆಯಲ್ಲಿ ಮೂರ್ತಿ ನಿಲ್ಲಲ್ಲ. ನಿಲ್ಲಬೇಕಾದರೆ ಮನಸ್ಸಿನ ಚಾಂಚಲ್ಯ ಹೋಗಬೇಕು, ಚಾಂಚಲ್ಯ ಹೋಗಬೇಕಾದರೆ ಈ ಥರ ಪ್ರಾಣಾಯಾಮ ನಿರಂತರ ಅಭ್ಯಾಸ ಮಾಡಬೇಕು. ಪ್ರಾಯಶಃ ನೀವೇ ಗಂಡಸರೇ ಆಗಲಿ ಕೂತವರು ಹೆಂಗಸರೇ ಆಗಲಿ ಪ್ರಾಣಾಯಾಮದ ತಂಟೆಗೆ ಹೋಗಿರಲ್ಲ, ಹೌದಾ? ಪ್ರಾಣಾಯಾಮ ಅಂದರೆ ಮೂಗು ಹಿಡಿಯೋದೇ ಪ್ರಾಣಾಯಾಮ, ಅದು ಎಲ್ಲಿ ಹಿಡಿಬೇಕೋ ಗೊತ್ತಿಲ್ಲ, ಇಲ್ಲಿ ಹಿಡಿತಾರೆ, ಹೀಗೆ ಹಿಡಿದು ಪ್ರಾಣಾಯಾಮ, ಅದು ಹೀಗೆ ನೋಡ್ತಾ ಇರ್ತಾರೆ ಎಷ್ಟೊತ್ತು ಇಡಬೇಕು, ಆಚಾರ ಇನ್ನ ಬಿಡ್ತಾ ಇಲ್ಲಲ್ಲ ಅಂತ. ಪ್ರಾಣಾಯಾಮ ಮಾಡೋದು ಯಾಕೆ, ಮೂಗು ಯಾಕೆ ಹಿಡಿಬೇಕು? ಒಂದು ಕಡೆಯಿಂದ ಮಾತ್ರ ಗಾಳಿ ಬರಬೇಕಾದರೆ ಒಂದು ಕಡೆ ಕೈಯಿಂದ ಬೆರಳಿಂದ ಅದನ್ನು ಹಿಡಿದು ಗಾಳಿ ತಗೊಳ್ಳಿಕ್ಕೆ ಮೂಗು ಹಿಡಿಯೋದು, ಮೂಗು ಹಿಡಿಯೋದೇ ಪ್ರಾಣಾಯಾಮ ಅಲ್ಲ, ಗಾಳಿಯನ್ನು ನಿಯಂತ್ರಣ ಮಾಡುವುದು. ಅದಕ್ಕೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಹಾ, ನಿರುತ ಬಿರದರೆ ವರ ಸಮಾಧಿಯಲ್ಲಿ ಕರ್ಣ ಶುದ್ಧನಾಗಿ ಈ ಪರಿಚಿಂತಿಸಬೇಕು. ಹೀಗೆ ಮಾಡ್ತಾ ಮಾಡ್ತಾ ಬಂದರೆ ಮನಸ್ಸು ಸಮಾಧಿ ಸ್ಥಿತಿ ಅಂದರೆ ಚಂಚಲವಿಲ್ಲದ ಸ್ಥಿತಿಗೆ ಬರ್ತಾ ಬರುತ್ತೆ. ಅಂಥ ಮನಸ್ಸಿನ ಚಂಚಲವಿಲ್ಲದ ಸ್ಥಿತಿಯಲ್ಲಿ ನಾವು ಭಗವಂತನನ್ನ ಈ ಪರಿಚಿಂತಿಸಬೇಕು. ಹೃದಯದಲ್ಲಿ ಮೂರ್ತಿಯನ್ನ ಚಿಂತಿಸಿ, ಆ ಮೂರ್ತಿಯೇ ದೇವರಲ್ಲ, ಆ ಮೂರ್ತಿಯ ಒಳಗೆ ದೇವರು ಅಂತ ಚಿಂತನೆ ಮಾಡುತ್ತಾ ಆ ಭಗವಂತನ ರೂಪವನ್ನ ಜ್ಞಾನಮಯ ಆನಂದಮಯ ಈ ಥರ ಏನೇನು ಗುಣಗಳು ನಮಗೆ ಎಟುಕಿರುತ್ತೆ ಸ್ಮರಣೆಗೆ ಬರುತ್ತೆ ಅದನ್ನು ನಾವು ಆ ಮೂರ್ತಿಯಲ್ಲಿ ಚಿಂತನೆ ಮಾಡ್ತಾ ಬರಬೇಕು. ಈ ನಾವು ಮಾಡುವ ಚಿಂತನೆಗೆ ಉಪಾಸನೆ ಎಂಬ ಹೆಸರು ಕೊಡಬಾರದು. ನೀವೊಂದು ವೇಳೆ ನಾನು ನಿತ್ಯ ಚೂರು ಕಣ್ಣು ಮುಚ್ಚಿ ಕುಂಭಕ ಮಾಡ್ತಾ ಇದ್ದೇನೆ, ಅದರಲ್ಲಿ ದೇವರನ್ನ ಜ್ಞಾನಮಯ ಆನಂದಮಯ ಹಾಗೆ ಹೀಗೆ ಅಂತ ನಾನು ಸ್ಮರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ ಕೂಡಲೇ ನಾವೇನಂತೀವಿ, ಏ ಅದೆಲ್ಲ ಉಪಾಸನೆ, ನಾನಾ ಗುಣಗಳ ಉಪಾಸನೆ ನಿಮಗಿಲ್ಲ, ಆದ ಕಾರಣ ಮಾಡಬಾರದು ಅಂದರೆ ಮಾಡೋರು ಬಿಟ್ಟು ಸುಮ್ಮನೆ ಕೊಡ್ತೀವಿ. ಅಲ್ಲ, ಉಪಾಸನಾ ಶಬ್ದದ ಅರ್ಥವೇ ಗೊತ್ತಿಲ್ಲದ ಮಂದಿ ನಾವು. ಉಪಾಸನಾ ಅಂದರೆ ಏಕಪ್ರಕಾರ ಆ ರೂಪ ಆ ಗುಣ ಸತತ ಚಿಂತನೆ ಮಾಡುವುದು ಉಪಾಸನೆ. ನಮಗದು ಯೋಗ್ಯತೆಯೇ ಇಲ್ಲ, ನಾವು ಮಾಡುವುದು ಸ್ಮರಣೆ ಮಾತ್ರ. ದೇವರ ನಾನಾ ಗುಣಗಳ ಉಪಾಸನಾ ಮಾಡುವ ಯೋಗ್ಯತೆ ನಮಗಿಲ್ಲದಿದ್ರೂ ಸ್ಮರಣೆ ಮಾಡುವ ಯೋಗ್ಯತೆ ಇಲ್ಲ ಅಂತ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ನಾವು ಮಾಡುವ ಸ್ಮರಣೆಗೆ ಉಪಾಸನೆ ಎಂಬ ಪಟ್ಟಿ ಕಟ್ಟಿ ಆಚಾರ್ಯರು ಉಪಾಸನೆ ನಿಮಗಿಲ್ಲ ಅಂತ ಹೇಳಿದ್ದಾರಾದ್ದರಿಂದ ನೀವು ಉಪಾಸನೆ ಮಾಡಬಾರದು ಅಂದ್ರೆ ನಾವು ಮಾಡುವ ಗುಬ್ಬಚ್ಚಿಯಂತೆ ಮಾಡುವ ಸ್ಮರಣೆಯನ್ನು ಕೂಡ ಉಪಾಸನೆ ಹೆಸರಿಟ್ಟು ಬಿಟ್ಟು ಸುಮ್ಮನೆ ಕೂಡುವ ಪ್ರಸಂಗ ಬಹಳ ಕಡೆ ಬರ್ತಾ ಇದೆ. ಹೌದಾ? ನೀವಂತೀರಾ, ಏನೋ ಹರಿಕಥಾಮೃತ ಸಾರ ಕೇಳ್ತೀರಾ, ಸರ್ವತ್ರದಲ್ಲಿ ಚಿಂತಿಸು ಬಿಡದಲೇ ಅಂದ್ರು. ನೀವು ಶುರು ಮಾಡಿದ್ರ, ಯಾರು ಕಾಣಿಸಿದವರೆಲ್ಲ ಗೋವಿಂದ 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 ಅಂತ ಎಲ್ಲ ಕಡೆ ಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರ, ಏನು ನಮ್ಮ ತೊರೆದು ಬರ್ತೀರಾ? ಆಚಾರ್ಯ, ನಾ ಶುರು ಮಾಡಿದ್ದೆ, ಏನ್ ಮಾಡಿದ್ಯಪ್ಪ? ಎಲ್ಲ ಕಡೆ ದೇವರ ಚಿಂತನೆ ಶುರುವಾಯಿತು. ಅಯ್ಯಯ್ಯೋ, ಅದು ವ್ಯಾಪ್ತೋಪಾಸನೆ. ಎಲ್ಲಾ ಕಡೆ ಭಗವಂತನ ಇದು ಮಾಡುವುದು ವ್ಯಾಪ್ತೋಪಾಸನೆ, ಅದು ಕೇವಲ ಬ್ರಹ್ಮದೇವರಿಗೇನೆ. ನಿಮ್ಮಂಥವ್ರು ಮಾಡಬಾರದು, ಹಾಳಾಗಿ ಹೋಗ್ತೀರಾ ಅಂದ್ರೆ ಆ ಮಾಡೋದು ಬಿಟ್ಟು ತಣ್ಣ ಕೊಡ್ತೀವಿ ನಾವು ಅಲ್ವಾ. ನಾವು ಮಾಡೋದು ಉಪಾಸನೆ ಅಲ್ಲ, ಶಬ್ದವೇ ಪ್ರಯೋಗ ನಮಗೆ ತಪ್ಪಾಗುತ್ತೆ. ನಾವು ಮಾಡೋದೇನು, ಸರ್ವತ್ರ ಭಗವಂತನ ಬಿಟ್ಟು ಬಿಟ್ಟು ಸ್ಮರಣೆ. ಅದು ನಿರಂತರ ಬರಲ್ಲ, ಆಗಾಗ ಆಗಾಗ ಬರುವ ಸ್ಮರಣೆ. ಆ ಸ್ಮರಣೆಗೂ ಉಪಾಸನ ಅಂತ ಹೆಸರಿಟ್ಟು ಬಿಟ್ಟು ಕೊಡೋದು ಸರಿಯಲ್ಲ. ಯಾಕೆಂದ್ರೆ ಇದು ಬಹಳ ಕಡೆ ನಡೀತಾ ಇದೆ. ಹೌದಾ? ಇಲ್ಲೇ ಎಡುತ್ತಾ ಇದ್ದಾರೆ, ಬಹಳ ಜನ ಎಡುತ್ತಾ ಇದ್ದಾರೆ. ನಾವು ಮಾಡುವ ಜುಜುಬಿ ಸ್ಮರಣೆಗೆ ಉಪಾಸನೆ ಅಂತ ಬೋರ್ಡ್ ಹಾಕೊಂಡು ಇದ್ದದ್ದನ್ನ ಬಿಟ್ಟು ಕೂತು ಅಯ್ಯೋ ನಮಗಿಲ್ಲ ಅಂತ ಬರ್ತಾ ಇದೆ. ಅದನ್ನ ದಾಸರಾಯರು ಸರಿ ಮಾಡುತ್ತಾ ಇದ್ದಾರೆ. ವರ ಸಮಾಧಿಯಲ್ಲಿ ಕರಣ ಶುದ್ಧನಾಗಿ ಈ ಪರಿಚಿಂತಿಸಬೇಕು ಪರಮಮೂರ್ತಿ ಧ್ಯಾನ ವಿಜಯ ವಿಠಲ ಹರಿಯ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪರಮಮೂರ್ತಿ ಧ್ಯಾನ ವಿಜಯ ವಿಠಲ ಹರಿಯ ಅಂದ್ರು. ಇಲ್ಲಿ ಮನಸ್ಸನ್ನ ಅಂದ್ರೆ ಕುಂಭಕದಲ್ಲಿ ವಾಯುವನ್ನ ಪೂರ್ಣ ಮಾಡಿ ಕುಂಭಕದಲ್ಲಿ ಆದಷ್ಟು ಕಾಲ ನಿಲ್ಲಿಸಿ ಆ ವಾಯುವನ್ನ ಹಿಡಿದು ನಿಲ್ಲಿಸಿದ ಕಾಲದಲ್ಲಿ ಭಗವಂತನನ್ನ ನಾವು ಚಿಂತನೆ ಮಾಡುತ್ತಾ ಬರಬೇಕು ಅಂತ ಹೇಳಿದರು. ಆ ಚಿಂತನೆ ಮಾಡುವ ಕಾಲಕ್ಕೆ ಆ ಭಗವಂತನ ಮೂರ್ತಿ ಎಂಥದ್ದು, ನಮಗಿಷ್ಟವಾದ ಮೂರ್ತಿಯನ್ನ ಮನಸ್ಸಲ್ಲಿ ನಿಲ್ಲಿಸಿ ಚಿಂತನೆ ಮಾಡಬೇಕು. ಅದೆಂಥ ಮೂರ್ತಿ? ಪರಮ ಮೂರ್ತಿ ಅಂದ್ರೆ ಪರಮ ಗುರುವಿನ ಮೂರ್ತಿ, ಗುರುಮೂರ್ತಿ, ನಂತರ ನಮ್ಮ ಮೂರ್ತಿ, ನಮಗೆ ಉಪದೇಶ ಕೊಟ್ಟ ಗುರುಗಳ ಮೂರ್ತಿ, ಅವರೊಳಗೆ ಅವರ ಗುರುಗಳ ಮೂರ್ತಿ. ಆ ಅವರ ಗುರುಗಳ ಮೂರ್ತಿ ಅವರಲ್ಲಿ, ಆ ಮೂರ್ತಿ ನಮ್ಮಲ್ಲಿ ಚಿಂತಿಸಿದರೆ ಅದು ಪರಮ ಶ್ರೇಷ್ಠ ಮೂರ್ತಿ. ಅಂಥ ಮೂರ್ತಿಯನ್ನ ಏನಂತ ಚಿಂತನೆ ಮಾಡಬೇಕು. ಚೆನ್ನಾಗಿ ಶಬ್ದ ಪ್ರಯೋಗ ಮಾಡುತ್ತಾರೆ. ಧ್ಯಾನ ವಿಜಯ ವಿಠಲ ಹರಿಯ, ಅಲ್ಲಿ ಎರಡು ರೀತಿ ಪದಚ್ಛೇದ. ಪರಮಮೂರ್ತಿ ಧ್ಯಾನ ಅಂತ ಒಂದು, ಇನ್ನೊಂದು ಪರಮಮೂರ್ತಿ ಧ್ಯಾನ ವಿಜಯ ವಿಠಲ ಹರಿಯ ಅಂದ್ರು. ಇದನ್ನು ನೋಡಿದಾಗ ಭಾಗವತ ಎರಡನೇ ಸ್ಕಂಧ ನೆನಪಾಗುತ್ತೆ. ಅಲ್ಲಿ ಬ್ರಹ್ಮದೇವರು ಭಗವಂತನ ಧ್ಯಾನಕ್ಕೆ ಕೂತಿದ್ದಾರೆ. ಕೂತಿರುವ ಕಾಲಕ್ಕೆ ಎರಡು ಶಬ್ದ ಕೇಳಿಸ್ತಲ್ಲ, ಏನು ಶಬ್ದ ಕೇಳಿಸ್ತು? ತಪ ತಪ ಅಂತ. ಅರ್ಥ ತಪಸ್ಸು ಮಾಡು ತಪಸ್ಸು ಮಾಡು. ಏ ನಮ್ ಥರನ ಬ್ರಹ್ಮದೇವರು? ಒಂದ್ಸಲ ಹೇಳಿದರ್ಥ ಆಗಲ್ವಾ? ಬಹಳ ಇಂಟೆಲಿಜೆಂಟ್ ಅವರು, ರುಜುಗಣಸ್ಥರು. ಅವ್ರಿಗೆ ಒಂದ್ಸಲ ಹೇಳಿದ್ ಸಾಕು. ಮತ್ತೆ ಎರಡು ಸಲ ಹೇಳಿದ್ದೆ ಯಾಕೆ ಅಂದ್ರೆ, ಒಂದು ಸಲ ಹೇಳಿದ್ದು ತಪಸ್ಸು ಮಾಡು ಅಂತ, ಇನ್ನೊಂದು ಸಲ ಹೇಳಿದ್ದು ಯಾವ ಭಗವಂತನ ಗುಣ ಚಿಂತನೆ ಮಾಡಬೇಕು ಅಂದ್ರೆ ತಪ ಅಂದ್ರು. ಅಂದ್ರೆ ಅದಕ್ಕೆ ಆಚಾರ ಬರೀತಾರೆ ತಪೋ ಬ್ರಹ್ಮ ಅಂದ್ರು. ತಪೋಮೂರ್ತಿ ಅಂತ ಭಗವಂತನ ತಪಸ್ಸನ್ನು ಮಾಡಿದರೆ ನಮ್ಮಲ್ಲಿ ತಪಸ್ಸು ಮೂಡುತ್ತೆ. ದೇವರ ಗುಣಚಿಂತನ ಅದನ್ನು ಹೇಳ್ತಾರೆ. ನಿನ್ನಲ್ಲಿ ಧ್ಯಾನ ಬರಬೇಕಾ? ಧ್ಯಾನ ನಾಮಕನಾದ ಭಗವಂತ ಇದ್ದಾನೆ. ಧ್ಯಾನ ವಿಜಯ ವಿಠಲ ಹರಿಯ, ಧ್ಯಾನ ರೂಪಿ, ಧ್ಯಾನ ರೂಪಿ ಅಂತ ಭಗವಂತನ ಚಿಂತನೆ ಮಾಡಿದರೆ ಧ್ಯಾನ ಬರಲಿಕ್ಕೆ ಶುರು ಆಗುತ್ತೆ. ಆ ಧ್ಯಾನ ಬಂದ ಮೇಲೆ ನಮ್ಮ ಗುರುಗಳು ಯಾವ ಗುಣ ಚಿಂತನೆ ಮಾಡು ಅಂತ ಹೇಳಿದ್ರು ಅದು ಮಾಡಬೇಕು. ಧ್ಯಾನ ನಿಲ್ಲಬೇಕಾದರೆ ಭಗವಂತ ಧ್ಯಾನ ರೂಪಿ, ಧ್ಯಾನವನ್ನ ರೂಪಿ ಅಂದರೆ ರೂಪಿಸಿ ಕೊಡುವವ, ನಮ್ಮಲ್ಲಿ ಧ್ಯಾನವನ್ನ ಚೆನ್ನಾಗಿ ಬರುವಂತೆ ಮಾಡುವವ ಅಂತ ಭಗವಂತನನ್ನು ಚಿಂತನೆ ಮಾಡಬೇಕು. ಪರಮ ಮೂರ್ತಿ ಧ್ಯಾನ ವಿಜಯ ವಿಠಲ ಹರಿಯ, ಕುರುಹು ನಿರೀಕ್ಷಿಸಿ ಪತಿಕರಿಸಿ ಸಜ್ಜನ ಸಂಗ. ಆ ದೇವರು ನಮ್ಮಲ್ಲಿ ದರ್ಶನ ಕೊಡುವ ಪರ್ಯಂತ ಆತ ಹೇಗೆ ಹೇಗೆ ಸಮ್ಮುಖನಾಗ್ತಾ ಇದ್ದಾನೆ, ಆ ಕುರುಹನ್ನ ನಿರೀಕ್ಷಿಸಬೇಕಂತೆ. ನಾವು ಧ್ಯಾನ ಮಾಡ್ತಾ ಬರಬೇಕು, ಏನಾದರೂ ಚೂರು ತೋರ್ತಾ ಇದ್ದಾನ ಇಲ್ವಾ ಹೇಗೆ, ಅದು ಯಾರು ಹೇಳ್ತಾರೆ? ಸಜ್ಜನ ಸಂಗ ಪ್ರತಿಕರಿಸಿ, ಯಾರಾದರೆ ಧ್ಯಾನ ಮಾಡಿ ಒಳಗೆ ಭಗವದ್ ರೂಪವನ್ನ ಈ ಥರ ಅಭ್ಯಾಸದಿಂದ ಕಂಡವರಿರ್ತಾರೆ, ಆ ಮಾರ್ಗದಲ್ಲಿ ಹೋಗುವವರಾದರೂ ಯಾರಿರ್ತಾರೆ ಅವರ ಸಂಘದಿಂದ ನಮಗೆ ಗೊತ್ತಾಗುತ್ತಂತೆ. ಅವರು ತಿಳಿಸ್ತಾರೆ, ನೋಡು ನಿನ್ನ ಲಕ್ಷಣ ಹೀಗಿದೆ, ನಿನ್ನೊಳಗೆ ಹೀಗೆ ನಡೀತಾ ಇದೆ, ಹೀಗೆ ಮಾಡ್ತಾ ಇದೆಯಾ, ಇಲ್ಲಿಗೆ ನಿಂತಿದೆ, ಹೀಗೆ ಮಾಡು, ಮುಂದಕ್ಕೆ ಹೋಗುತ್ತೆ, ಇವೆಲ್ಲ ಅವರು ಹೇಳಿಕೊಡ್ತಾ ಬರ್ತಾರೆ. ಆದ್ದರಿಂದ ಧ್ಯಾನ ರೂಪಿ ಭಗವಂತನ ಚಿಂತನೆ ಮಾಡುತ್ತಾ ಬರಬೇಕು. ಇನ್ನ ನೋಡಿ ಹೇಳ್ತಾರೆ, ಈ ಧ್ಯಾನವನ್ನ ಮಾಡಲಿಕ್ಕಿಂತ ಮೊದಲು ಏನ್ ಮಾಡಬೇಕು? ಕುಂಭಕ ಮಾಡಿದಿರಾ, ಗಾಳಿಯನ್ನು ನಿಲ್ಲಿಸಿದಿರಾ, ಆ ಗಾಳಿಯನ್ನು ನಿಲ್ಲಿಸಿದಾಗ ಒಳಗೆ ಭಗವಂತನ ರೂಪವನ್ನು ಇಟ್ಟಿದ್ದೀರಾ, ಆ ಮೂರ್ತಿಯ ಒಳಗೆ ಭಗವಂತ ಇದ್ದಾನೆ ಅಂತ ಸ್ಮರಣೆ ಮಾಡ್ತಾ ಇದ್ದೀರಾ, ಅದನ್ನು ಹೇಳ್ತಾರೆ. ಇದಕ್ಕಿಂತ ಮೊದಲಿಗೆ ತುರಿಯ ನಾಮಕನ ಶ್ರೀಪದದಲ್ಲಿ ವನಧಿಯ ಸತಿಯನ್ನು ನೆನೆದು, ಮೊದಲು ಅಂದರೆ ಧ್ಯಾನ ಮಾಡಲಿಕ್ಕೆ ಮೊದಲು ಪೂರಕ ಕುಂಭಕ ರೇಚಕ ಪೂರಕ ಕುಂಭಕ ಇದು ಶುರು ಮಾಡಲಿಕ್ಕೆ ಮೊದಲೇನು ಮಾಡಬೇಕು ಅಂದರೆ ಹೇಳ್ತಾರೆ, ಆಸನ ಹಾಕ್ಕೊಂಡು ಗುರುಮಂತ್ರ ಮಾಡಬೇಕು. ಗುರುಮಂತ್ರ ಆದ ಮೇಲೆ ಧ್ಯಾನ. ಆ ಗುರುಮಂತ್ರದಲ್ಲಿ ಹೇಳುತ್ತಾರೆ, ತುರಿಯ ನಾಮಕನ ಶ್ರೀಪದದಲ್ಲಿ, ತುರಿಯ ನಾಮಕ ವಾಸುದೇವ ಎಲ್ಲಿರ್ತಾನೆ? ಗುರುಮಂತ್ರ ಮಾಡ್ತಾ ಇದ್ದೀರಾ, ಕೊನೆಯಲ್ಲಿ ಏನು ಹೇಳ್ತೀರಾ? ವರ್ತುಲ ಮಂಡಲ ಮಧ್ಯದ ವರುಣಾಂತರ್ಗತ ವಾಸುದೇವೋ ಭಗವಾನ್ ಮಚ್ಛರೀರಂ ಅಮೃತ ವೃಷ್ಟಿಯ ಅಲ್ವಾ ಅಪ್ಲಾವಯತು, ಅಂದರೆ ನನ್ನ ಶಿರಸ್ಸಿನಲ್ಲಿರುವ ವರುಣಾಂತರ್ಗತ ವಾಸುದೇವನಾದ ಶ್ರೀಹರಿ ತನ್ನ ಪಾದದ ಅಮೃತ ಉದಕ ಧಾರೆಯಿಂದ ಈ ಶರೀರವನ್ನ ಚೆನ್ನಾಗಿ ತೊಯ್ಸಲಿ ಶುದ್ಧಿ ಮಾಡಲಿ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಆ ದೇವರ ಪಾದೋದಕ ಅಲ್ಲಿ ಯಾರಿದ್ದಾರೆ? ಗಂಗಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದಕ್ಕಿಂತ ಮೊದಲಿಗೆ ತುರಿಯ ನಾಮಕನ ವಾಸುದೇವನ ಶ್ರೀಪದದಲ್ಲಿ, ನಮ್ಮ ತಲೆಯ ಮೇಲಿರುವ ದೇವರ ಪಾದದಲ್ಲಿ ವನಧಿಯ ಸತಿಯನ್ನು ನೆನೆದು, ವನಧಿ ಸಮುದ್ರ ರಾಜನ ಸತಿ ಯಾರು? ಗಂಗಾದೇವಿ. ಸತಿಯನ್ನು ನೆನೆದು ಇನ್ನು ಹೇಳುತ್ತಾರೆ, ಒದಗಿ ಹನ್ನೊಂದನೇ ದ್ವಾರದಲ್ಲಿ ಇಳಿಸಿ. ಹನ್ನೊಂದನೇ ದ್ವಾರ ಅಂದ್ರೆ ಬ್ರಹ್ಮರಂಧ್ರ, ಈ ಬ್ರಹ್ಮರಂಧ್ರದ ಮೂಲಕ ಆ ಗಂಗೆಯನ್ನ ಇಳಿಸಿ ಅಂದ್ರು. ಅರೆ ಇಳಿಸಲಿಕ್ಕೆ ನಮಗೆ ಕಾಣಿಸಲ್ಲ, ಏನೋ ತಲೆ ಮೇಲೆ ಕೈ ಇಟ್ಟು ವಂ 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 ಅಂತ ಏನು ಹೇಳಿಬಿಡ್ತೀವಿ, ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಏನಾಗ್ತಾ ಇದೋ ಗೊತ್ತಿಲ್ಲ, ಹೇಳಿದ್ದೆ ಹೇಳಿದ್ದು ಮುಗಿಸಿದ್ದೆ ಮುಗಿಸಿದ್ದು ಅಂದ್ರೆ ಆಸಕ್ತಿಯಿಂದ ಅನುಸಂಧಾನ ಪೂರ್ವಕವಾಗಿ ಚೆನ್ನಾಗಿ ಜಪಿಸುವಂತವರಿಗೆ ಸಿದ್ಧಿ ಆಗ್ತಾ ಬರುತ್ತೆ ಗುರುಮಂತ್ರ. ಆವಾಗ ನೀವು ಆ ವರುಣ ಬೀಜವನ್ನ ಸ್ಮರಣೆ ಮಾಡುತ್ತಾ ಬಂದಾಗ ನಿಮ್ಮೊಳಗೆ ದೇವರ ಪಾದೋದಕ ಧಾರೆ ಇಳಿಯುವ ಸ್ಪರ್ಶ ನಿಮಗೆ ಗೊತ್ತಾಗ್ತಾ ಬರುತ್ತೆ, ಆ ಧಾರೆ ಇಳಿಯುವ ಭರ ಗೊತ್ತಾಗ್ತಾ ಬರುತ್ತೆ, ಆ ಶಬ್ದವೂ ಗೊತ್ತಾಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನು ಬೇಕಿದಕ್ಕೆ, ಏನೋ ಮೆಕ್ಯಾನಿಕಲ್ ಆಗಿ ಮಾಡಬಾರದು, ಅನುಸಂಧಾನದಿಂದ ಬರ್ತಾ ಇದ್ದಾರೆಂಬ ಚಿಂತನೆ ಮಾಡ್ತಾ ಬಂದರೆ ಪಾಪ ಕತ್ತರಿಸಿ ಹೋಗಿ ಅನುಭವ ಬರುತ್ತೆ. ಅದನ್ನು ಹೇಳ್ತಾರೆ, ಒದಗಿ ಹನ್ನೊಂದನೇ ದ್ವಾರದಲ್ಲಿ ಇಳಿಸಿ. ನೀವೇ ಹೇಳಬೇಕು ನಮಗೆಷ್ಟು ದ್ವಾರ ಇರೋದು? ಒಂಬತ್ತು ದ್ವಾರ. ಯಾವ್ದು ಯಾವುದು ಲೆಕ್ಕ ಮಾಡಿ? ಎರಡು ಕಣ್ಣು, ಎರಡಾಯ್ತಾ, ಎರಡು ಕಿವಿ, ನಾಲ್ಕಾಯ್ತು, ಮೂಗು ಎರಡು, ಆರಾಯ್ತಾ, ಬಾಯಿ ಏಳಾಯ್ತಾ, ಹಾ ಏಳಾದ ಮೇಲೆ ಎರಡು ಕೆಳಗೆ ಒಂಬತ್ತಾಯಿತು, ಇನ್ನು ಎರಡು ಬೇಕಲ್ಲ. ಚರ್ಮ ಅದೊಂದು ಎಕ್ಸಿಟ್, ಚರ್ಮದ ಮೂಲಕ ಹೋಗುತ್ತೆ ಅದು ಹತ್ತು. ಹನ್ನೊಂದನೆಯದು ಬ್ರಹ್ಮರಂಧ್ರ, ಹನ್ನೊಂದನೆಯದು ಬ್ರಹ್ಮರಂಧ್ರ. ಆ ತರ ಹನ್ನೊಂದನೆಯ ದ್ವಾರ ಇದೆ. ಎಷ್ಟು ಜನ ಲೆಕ್ಕ ಮಾಡಿ ಹೇಳ್ತಾರೆ ನಮಗೆ, ಇವಾಗ ಲೆಕ್ಕ ಹೇಳಿದ್ರೆ ಆಗ್ತಾ ಇದೆ, ಅವ್ರು ಮೊದಲೇ ಲೆಕ್ಕ ಮಾಡಿ ಹೇಳ್ಬಿಡ್ತಾ ಇದ್ದಾರೆ. ಹನ್ನೊಂದನೆಯ ದ್ವಾರದಿಂದ ದ್ವಾರದಲ್ಲಿ ಇಳಿಸಿ ಹೃದಯದ ಆಕಾಶಕ್ಕೆ ಕೊಂಡು ಹೋಯ್ದು. ಎಷ್ಟು ಜನ ಹೇಳ್ತಾರೆ ಆ ಗಂಗೆಯನ್ನ ಸರಸರನೆ ಆ ಸುಷುಮ್ನ ನಾಡಿಯ ಮೂಲಕ ಕರ್ಕೊಂಡು ಬಂದು ಹೃದಯದ ಆಕಾಶಕ್ಕೆ ಕೊಂಡು ಒಯ್ದು ಮುದದಿಂದ ಮಂಗಳ ಸ್ನಾನವನ್ನೇ ಗೈದು. ಅಲ್ಲಿ ನಾವು ಆ ಬಂದಿರುವ ಉದಕದಿಂದ ಸ್ನಾನ ಮಾಡಬೇಕಂತ. ಅದು ಹೇಗ್ರಿ ಸ್ನಾನ ಮಾಡುವುದು ಕಾಣಿಸಲ್ಲ ಅಂದ್ರೆ, ಆ ಬರುವ ವಿಶೇಷವಾದ ಭಗವಂತನ ಪಾದೋದಕದಲ್ಲಿ ಭಗವದ್ರೂಪಗಳಿರುತ್ತಾ? ಭಗವದ್ರೂಪಗಳಿರುತ್ತಾ? ನಮ್ಮ ಬಿಂಬಮೂರ್ತಿ ಇದ್ದಾನ, ಆ ರೂಪಗಳಿಗೂ ಬಿಂಬನಿಗೂ ಐಕ್ಯ ಚಿಂತನೆ ಮಾಡಿದರೆ ಮಂಗಳ ಸ್ನಾನ. ಅದೇ ಸುಮ್ಮನೆ ನಾವು ಹೋಗಿ ತಂಬಿಗೆಯಿಂದ ಹಾಕೊಳ್ಳಿಕ್ಕೆ ಕಾಣಿಸಲ್ಲ, ತಂಬಿಗೆ ಮುಳುಗಲ್ಲ, ಮತ್ತೆ ಹೇಗೆ ಮಾಡಬೇಕು? ಅದೇ ಹೇಳ್ತಾರೆ ದಾಸರಾಯರು, ಒಳಗೆ 72,000 ನಾಡಿಗಳಲ್ಲೂ ದೇವತೆಗಳು, ಅದರ ನದಿ ಅಭಿಮಾನಿ ದೇವತೆಗಳು, ನದಿಗಳೇ ಹರಿತಾ ಇವೆ. ಧೀರರು ಅನುದಿನ ನಾಡಿ ನದಿಗಳಲ್ಲಿ ಮಜ್ಜನಾದಿಗಳಿಂದ ಸುಖಿಸುವರು ಅಂತಾರೆ. ಅದು ಕಾಣಿಸೋದೇ ಇಲ್ಲಲ್ಲ, ಸ್ನಾನ ಹೇಗೆ ಮಾಡಬೇಕು ಅಂದ್ರೆ, ಆ ನಮ್ಮ ಶರೀರದ ನಾಡಿಗಳ ಒಳಗಿರುವಂತಹ ಭಗವಂತನ ರೂಪಗಳನ್ನು ಚಿಂತಿಸಿ, ಆ ಭಗವದ್ ರೂಪಗಳು ಅಂದ್ರೆ ಆ ನಾಡಿಗಳ ಒಳಗೆ ನದಿಗಳು, ನದಿಗಳ ಒಳಗಿರ ಇರುವಂತಹ ಭಗವದ್ ರೂಪಗಳನ್ನು ಸ್ಮರಿಸಿ, ಆ ಭಗವದ್ ರೂಪಗಳಿಗೂ ಬಿಂಬನಿಗೂ ಈ ವಿರಾಟ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡಿದರೆ ಇಡೀ ಶರೀರ ಅಷ್ಟು ನದಿಗಳಲ್ಲಿ ಸ್ನಾನ ಮಾಡಿದ ಫಲ ಬರುತ್ತೆ. ಹೌದಾ? ಇದು ನಾಡಿ ನದಿಗಳಲ್ಲಿ ಸ್ನಾನ ಮಾಡುವ ಕ್ರಮ. ಹಾಗೆ ಶಿರಸ್ಸಿನಿಂದ ದೇವರ ಪಾದದಲ್ಲಿ ಗಂಗೆಯನ್ನ ಒಳಗೆ ಹೃದಯಾಕಾಶಕ್ಕೆ ತಂದು ದೇವರ ಪಾದೋದಕ ಧಾರೆಯಲ್ಲಿರುವ ಭಗವದ್ ರೂಪಗಳನ್ನ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಮಂಗಳ ಸ್ನಾನ. ಅದನ್ನ ಮಾಡಬೇಕು. ಹೃದಯದ ಆಕಾಶಕ್ಕೆ ಕಂಡುಕೊಂಡು ಒಯ್ದು ಮುದದಿಂದ ಮಂಗಳ ಸ್ನಾನವನ್ನೇ ಗೈದು ಉದರದೊಳಗಿದ್ದ ಕಾಮಾದಿಗಳ ಕಳೆದು. ಅದರಿಂದ ಏನಾಗುತ್ತೆ ಅಂದರೆ, ಹೊಟ್ಟೆಯಲ್ಲಿರುವಂತಹ ಎಲ್ಲಾ ಕಾಮಾದಿಗಳ ಕಳೆದು ಎಲ್ಲಾ ರೀತಿಯಾಗಿರತಕ್ಕಂಥ ದೋಷಗಳು ಈ ಗುರುಮಂತ್ರದಿಂದ ಹೋಗ್ತಾ ಬರುತ್ತೆ. ಮುಂದೆ ಹೇಳುತ್ತಾರೆ, ಇದನ್ನ ಸ್ವಲ್ಪ ಗುರುಗಳ ಮೂಲಕವೇ ತಿಳ್ಕೋಬೇಕಾಗುತ್ತೆ. ಆದರೆ ಸಬ್ಜೆಕ್ಟ್ ಇಷ್ಟಿದೆ ಅಂತ ಸಿಲೆಬಸ್ ಕೊಡ್ತಾ ಇದ್ದಾರೆ. ಏನದು? ಗುದ ಭಾಗ ಪಿಡಿದು ಶಿರದ ಮೂಲ ಪರ್ಯಂತ ತುದಿ ಮೊದಲು ಒಂದೇ ಸಮಾನವಾಗಿಪ್ಪ ಸದಮಲ ಪ್ರಧಾನ ನಾಡಿಯ ಮಧ್ಯದಲ್ಲಿ. ಗುದಭಾಗ ಅಂದರೆ ವೃಷಣ ಆಸನಗಳ ಮಧ್ಯದಲ್ಲಿ ಇಪ್ಪದು ತುಂದಿ ನಾಮದಲ್ಲಿ. ಎಲ್ಲರಿಗೂ ವೃಷಣ ಆಸನಗಳ, ವೃಷಣ ಅಂದರೆ ಆಸನ ಮತ್ತು ಮೂಲಭಾಗ, ಅಲ್ಲಿ ಗಡ್ಡೆ ಇದೆ ತುಂದಿ ಅಂತ, ಅಲ್ಲಿಂದ ಶಿರಸ್ಸಿನವರಿಗೆ ಒಂದೇ ಇರುತ್ತೆ. ತುಂದಿ ಮೊದಲು ಶಿರ ಪರ್ಯಂತ ಒಂದೇ ವ್ಯಾಪಿಸಿ ಇಪ್ಪುದು ಋಷುಮ್ನ ನಾಡಿ. ಅದನ್ನೇ ಹೇಳ್ತಾ ಇದ್ದಾರೆ. ಬುಧ ಭಾಗ ಪಿಡಿದು ಶಿರದ ಮೂಲ ಪರ್ಯಂತ ತುದಿ ಮೊದಲು ಒಂದೇ ಸಮಾನವಾಗಿಪ್ಪ ಸದಮಲ ಪ್ರಧಾನ ನಾಡಿಯ ಮಧ್ಯದಲ್ಲಿ. ಯಾವ ನಾಡಿ? ಬ್ರಹ್ಮನಾಡಿ. ಅದರ ಮಧ್ಯದಲ್ಲಿ ಪದುಮ ರಾಗಮಯವಾದ ಎಂಟು ದಳದಿ, ಒಳ್ಳೆ ಕೆಂಬಣ್ಣದ ಎಂಟು ದಳದ ಕಮಲ ಎಲ್ಲಿದೆ? ಅಲ್ಲೇನಾ? ಎಂಟು ದಳ ಎಲ್ಲಿರೋದು? ಹೃದಯದಲ್ಲೇನಾ? ಸರಿಯಾಗಿ ಹೇಳಿ. ಅಲ್ಲೇನಾ? ಸರಿಯಾಗಿ ಪರವಾಗಿಲ್ಲ, ನಾನು ಮತ್ತೆ ಪ್ರಶ್ನೆ ಮಾಡಿದೆ, ಅಲ್ಲಲ್ಲ ಆಚಾರ ತಲೆ ಮೇಲೆ ಅಂತ ಹೇಳ್ತೀನಿ. ಎಂಟು ದಳದಿ, ಆ ಎಂಟು ದಳ ಪದುಮ ಹೇಗಿದೆ? ಅಧೋಮುಖವಾಗಿ ಇರುತಿಪ್ಪ ಪದುಮಾನೆತ್ತಿ. ಎತ್ತಬೇಕು ಅಂದ್ರೆ ನಮ್ಮ ಕೈ ಸಿಗುತ್ತೇನು? ಒಳಗೆಲ್ಲ ಕೂತಿದೆ. ಆ ಕುಂಭಕದಲ್ಲಿ ವಾಯುವನ್ನು ಹಿಡಿದಿರ್ತಾರಲ್ಲ, ಹಿಡಿದಾಗ ಗುರುಗಳು ಟೆಕ್ನಿಕ್ ಹೇಳಿಕೊಡ್ತಾರೆ, ಆ ಗಾಳಿಯನ್ನ ಮೇಲ್ಮುಖ ಹೇಗೆ ಮಾಡಬೇಕು, ಮಾಡಿದಾಗ ಕಮಲ ಮೇಲಕ್ಕೇಳತ್ತೆ. ಎದ್ದಾಗ ಉದ್ಯದ್ಭಾಸ್ವ ಸಮಾಭಾ ಸಚ್ಚಿದಾನಂದೇ ದೇಹವಾನ್ ಅಂತ ಭಗವಂತನ ಚಿಂತನೆ ನಿಮಗೆ ಕನ್ನಡದಲ್ಲೇ ಕೊಟ್ಟಿದ್ದಾರೆ ಹರಿಕಥಾಮೃತ ಸಾರದಲ್ಲಿ. ಏನೇನು ನಮಗೆ ತಂತ್ರಸಾರದಲ್ಲಿ ಮಂತ್ರ ಸಂಗ್ರಹ ಕೊಟ್ಟಿದ್ದಾರೆ ಅದೆಲ್ಲ ಕನ್ನಡದ ರೂಪದಲ್ಲಿ ನಿಮಗೆಲ್ಲ ಕೊಟ್ಟಿದ್ದಾರೆ. ಅಯ್ಯೋ ನಮಗಿಲ್ಲ, ನಮಗೆ ಚಿಂತೆ ಬೇಕಾಗಿಲ್ಲ, ನೀವು ಆ ಕನ್ನಡದ ಪದ್ಯ ಓದಿಕೊಂಡ್ರೆ ಸಾಕು, ಸ್ವಾಮಿ ತನಾಗಿ ಬಂದ್ಬಿಡ್ತಾನೆ, ನಾವು ಪಡುವಷ್ಟು ಕಷ್ಟ ನಮಗಿಲ್ಲ. ಹೇಳುತ್ತಾರೆ, ಉದಯ ಭಾಸ್ಕರನೆಂಬೋ ಜ್ಞಾನದಿಂದ ಚದುರ ಮನದಿಂದ ವಿಕಸಿತ ಮಾಡೋದು. ಆ ಕಮಲಗಳು ಚೆನ್ನಾಗಿ ಬಿಚ್ಚಿ, ಎಂಟು ದಳದ ಕಮಲ ಚೆನ್ನಾಗಿ ಅರಳಿ ಅಲ್ಲಿ ಒಳಗೆ ದೇವರ ಮೂರ್ತಿ ಪ್ರತಿಮಾ ಕಾಣಿಸುತ್ತೆ, ವಾಸನಾಮಯ ಪ್ರತಿಮಾ ಅಲ್ಲಿ ನಿಲ್ಲಿಸಬೇಕು. ಇದೇ ಬಿಂಬಮೂರ್ತಿ ಇಪ್ಪ ಸ್ಥಾನ, ಇದೆಂತಹದ್ದು ಅಂದ್ರೆ ಬಿಂಬಮೂರ್ತಿ ಇರುವಂತಹ ಸ್ಥಾನ ಇದೆ. ಇದು ಮಾಡ್ತೀನಿ ಅಂತ ಹೇಳಿ ಎಲ್ಲಿ ಹೋಗಿ ಕೂತೋಡು ಅಂದ್ರೆ ಪ್ಯಾಂಟು ಶರ್ಟ್ ಹಾಕೊಂಡು ಅಥವಾ ಏನೋ ಅವತಾರಗಳು ಹಾಕೊಂಡು ಹೋಗಿ ಎಲ್ಲೋ ಕೂತ್ರೆ ಅಪ್ಪ ನಾಣೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆಚಾರಹೀನಂ ನಪುನಂತಿ ವೇದಾಹ, ಆಚಾರ ಇಲ್ಲದಿದ್ದರೆ ಇಲ್ಲ. ಅದರಿಂದ ಹೆಣ್ಣಾಗಿದ್ರು ಗಂಡಾಗಿದ್ರು ಇಬ್ಬರು ಕೂಡ ಕಚ್ಚೆ ಹಾಕಿರಬೇಕು, ಮೃತ್ತಿಕಾ ಶೌಚ ಮಾಡಿಕೊಂಡಿರಬೇಕು, ಕಚ್ಚೆ ಹಾಕಿರಬೇಕು. ಪ್ಯಾಂಟಲ್ಲಿ ಕಚ್ಚೆ ಹಾಕ್ಲಿಕ್ಕೆ ಬರಲ್ಲ, ಇನ್ನು ಮಿಕ್ಕ ವೇಷಗಳಲ್ಲಿ ಆಗಲ್ಲ, ಬರೇ ಸೀರೆಯಲ್ಲಿ ಮಾತ್ರ ಪಂಚೆಯಲ್ಲಿ ಮಾತ್ರ ಕಚ್ಚೆ ಹಾಕ್ಲಿಕ್ಕೆ ಬರೋದು. ಅದ್ಯಾಕ್ರಿ ಕಚ್ಚೆ ಹಾಕ್ಬೇಕು ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತೀರಾ? ವಿಜಯದಾಸರೇ ಹೇಳುತ್ತಾರೆ, ಕಚ್ಚಿ ಹಾಕಿ ಮಾಡಿದರೆ ಎಲ್ಲ ನಿಲ್ಲುತ್ತೆ, ಕಚ್ಚೆ ಹಾಕದೆ ಮಾಡಿದರೆ ಒಡಕ ಗಡಿಗೆಯಲ್ಲಿ ಹಾಲು ಹಾಕಿದಂತೆ ಎಲ್ಲ ಸೋರಿ ಹೋಗುತ್ತೆ. ಅವಾಗ ಮತ್ತು ಪ್ರಶ್ನೆ, ಪುಣ್ಯ ಕಚ್ಚೆ ಹಾಕದಿದ್ರೆ ಸೋರತ್ತೆ ಅಂತೀರಾ? ಪಾಪ ಕೂಡ ಸೋರಿ ಹೋಗ್ಬೇಕಲ್ಲ ಕಚ್ಚೆ ಹಾಕದೆ ಮಾಡಿದರೆ. ಪಾಪ ಮಾಡೋರು ಯಾರು ಕಚ್ಚೆ ಹಾಕಿ ಮಾಡುತ್ತಾ ಇಲ್ಲ, ಹಾಗಾದ್ರೆ ಅವ್ರಿಗಾರು ಪಾಪ ಉಳಿಬಾರದಲ್ಲ, ಮತ್ತ್ಯಾಕೆ ಉಳಿತಾ ಇದೆ ಅಂದ್ರೆ ಪಾಪದ ಲಕ್ಷಣವೇ ಬೇರೆ, ಪುಣ್ಯದ ಲಕ್ಷಣವೇ ಬೇರೆ. ಪುಣ್ಯ ಕಚ್ಚೆ ಹಾಕದಿದ್ರೆ ಸೋರಿ ಹೋಗುತ್ತೆ, ಪಾಪ ಹೇಗಿದ್ರೂ ಬರುತ್ತೆ. ನೀವು ಕಚ್ಚಿ ಹಾಕಿ ಮಾಡಿದ್ರೂ ಬರುತ್ತೆ, ಹಾಕದಿದ್ರೂ ಬರುತ್ತೆ, ಬರಲಿಕ್ಕೆ ಕಾದಿರುತ್ತೆ, ಯಾವುದು ಪಾಪ. ಆದ್ದರಿಂದ ಪುಣ್ಯವನ್ನು ಮಾತ್ರ ಗಳಿಸಬೇಕಾದ್ರೆ ಈಗ ಮಾಡಬೇಕು, ನಾನಲ್ಲ, ಅವರೇ ಹೇಳ್ತಾರೆ ನೋಡಿ. ಸದಾಚಾರನಾಗಿ, ಸದಾಚಾರದಿಂದ ಈ ಧ್ಯಾನ ಮಾಡಬೇಕು, ಸದಾಚಾರ ಇಲ್ಲದಿದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸದಾಚಾರನಾಗಿ ಶ್ರೀ ವಿಜಯ ವಿಠಲನ್ನ ಅದುಭೂತ ಅಣುರೂಪ ಧ್ಯಾನ ಪಡೆಯಬೇಕು. ಒಳಗೆ ಅಣುರೂಪ ಇದೆ, ಅದರ ಧ್ಯಾನ ಪಡೆಯಬೇಕಾದರೆ ಸದಾಚಾರನಾಗಿ ಈ ತರ ಗುರುಗಳು ಹೇಳಿದ ಮಾರ್ಗದಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಆ ಭಗವಂತನ ದರ್ಶನಗಳನ್ನು ಮಾಡಲಿಕ್ಕೆ ಸಾಧನೆಯನ್ನು ಹೀಗೆ ಮಾಡಿ. ಇದು ಯಾವ ಭಾಗ? ಸಾಧನಾ ಭಾಗ. ನಾವು ಮಾಡುವ ಸಾಧನೆಗಳು ಹೇಗಿರಬೇಕು ಅದರಲ್ಲಿ ಪರ್ಫೆಕ್ಷನ್ ಫೈನ್ ಟ್ಯೂನಿಂಗ್ ಮಾಡ್ತಾ ಬರ್ತಾ ಇದ್ದಾರೆ. ನಮಗಿಲ್ಲಿ ಫೈನ್ ಟ್ಯೂನಿಂಗ್ ಅಲ್ಲ, ಇದ್ರೆ ತಾನೆ ನಾವು ಧ್ಯಾನವೂ ಇಲ್ಲ ಪ್ರಾಣಾಯಾಮವೂ ಇಲ್ಲ, ಏನೂ ಮಾಡಲ್ಲ, ಅದನ್ನು ಮಾಡಿ ಅಂತ ಹೇಳಿಕೊಡುತ್ತಾ ಇನ್ನ ಮುಂದೆ ಚೆನ್ನಾಗಿ ತಿಳಿಸಿಕೊಡುತ್ತಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯೂ ನಾಲ್ಕಕ್ಕೆಲ್ಲ ಸರಿಯಾಗಿ ಬಂದು ಬಿಡೋಣ, ಯಾಕೆ 5 ಗಂಟೆಗೆ ನಾನು ಓಡಬೇಕಾಗುತ್ತೆ.